विदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दापणित पेळुवे परम भगवत् भक्तरिदनादरदि केळुवदु कृष्ण. ನಾವು ಪಂಚಮಹಾಯಜ್ಞ ಸಂಧಿ ನೋಡ್ತಾ ಬಂದಿದ್ದೀವಿ. ಪಂಚಮಹಾಯಜ್ಞ ಸಂಧಿಯಲ್ಲಿ ಒಂದು ಸಾಮ ಉಪಾಸನೆ ಆದ ಮೇಲೆ ಸಾಮ ಉಪಾಸನೆಯಿಂದ ವಿಶೇಷವಾದ ಜ್ಞಾನ ಅಂದರೆ ಪಂಚ ಅವಿದ್ಯೆಗಳು ಹೋದ ಮೇಲೆ ವಿಶೇಷವಾದ ಜ್ಞಾನವನ್ನ ಬಗ್ಗೆ ಒಂದೊಂದು ಮುಖದಿಂದ ಹೇಳ್ತಾ ಬಂದರು. ಆಮೇಲೆ ಉಪನಿಷತ್ ಈ ಪೂರ್ತಿನೂ ನೋಡಿ, ಹಿಂದೆ ನಾವು 17th ನೋಡಿದ್ದೀವಿ, 16th 17th. ಈ 16th 17th ಆಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿನೂ ಇದನ್ನ ಹಾಗೆ ಇದಕ್ಕೆ ಲಿಟ್ರಲ್, ಐ ಮೀನ್ ವಾಟ್ ಎವರ್ ಆಚಾರ್ಯ ಏನು ಕೋಟ್ ಮಾಡಿದ್ದಾರೋ ಅದ ಲಿಟ್ರಲ್ ಟ್ರಾನ್ಸ್ಲೇಷನ್ ಈ ಎರಡು ಪದ್ಯದಲ್ಲಿ 16th 17th ಹಾಗೆಯೇ ಕೊಟ್ಟಿದ್ದಾರೆ. ಹಿಂದೆ ನಾವು ನೋಡಿದ್ರೆ ಈ ಒಂದು ಗೋವುಗಳು ಉದ್ಗೀತ ಅದು ಹಾಗೆ ಚಾಂದೋಗ್ಯದಲ್ಲಿ ಬಂದಿದೆ. ಇಲ್ಲಿ ಬರುವಂತಹದ್ದು ನೆಕ್ಸ್ಟ್ ಬಂದು 18th ಅಲ್ಲಿ ಬರುವಂತಹ ಒಂದು ವಿಷಯ ಅದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದೆ. ಸೊ ಹೀಗೆ ಉಪನಿಷತ್ತಿಂದ ಹೇಳುವಂತ ವಿಷಯಗಳು ಇಲ್ಲಿ ಬಂದಿದೆ. ಅಂದ್ರೆ ಉಪನಿಷತ್ ಅಂದ್ರೆ ಒಂದು ಒಂದು ಗುರು ಶಿಷ್ಯನಿಗೆ ಹೇಳ್ಕೊಡುವಂತ ಒಂದು ಉತ್ತಮವಾದ ವಿದ್ಯೆ. ಸೊ ಈ ವಿದ್ಯೆ ಈ ಉಪಾಸನೆಯಿಂದ ನಮಗೆ ಆ ಒಂದು ಜ್ಞಾನ ಬರುತ್ತಂತ. ಪಾಪ ಹೋದ ಮೇಲೆ ನಮಗೆ ಅಡ್ಡಿಯಾಗಿರುವಂತ ಪಾಪ ಹೋಗಬೇಕು, ಹೋದ ಮೇಲೆ ವಿಶೇಷ ಜ್ಞಾನ ನಮ್ಮ ಒಬ್ಬೊಬ್ಬರಿಗೆ ಒಂದೊಂದು ತರ ಬರುತ್ತೆ. ನಮಗೆ ಹೇಗೆ ಬರುತ್ತೆ ಅಂದ್ರೆ ನಮ್ಗೆ ಆ ಒಂದು ಈ ಏನೇನು ಈ ವಿಶೇಷ ಜ್ಞಾನದಿಂದ ನಮ್ಗೆ ಆ ಒಂದು ಭಗವಂತನ ಒಂದು ಅನುಸಂಧಾನ ಮಾಡ್ಲಿಕ್ಕೆ ಉಪಕಾರ ಆಗತ್ತೆ ಈ ಗುಣಗಳು. ಸೊ ಇಲ್ಲಿ ಬೇಸಿಕಲಿ ಹೆಸರುಗಳು ಭಗವಂತನ ಹೆಸರುಗಳು, ಆನ್ ದ ಸರ್ಫೇಸ್ ಇಟ್ ಲುಕ್ಸ್ ವೆರಿ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ, ಬಟ್ ಇಲ್ಲಿ ವಿಶೇಷ ಜ್ಞಾನ ಅಂತ ಹೇಳಿದ್ದಾರೆ. ಆದ ಕಾರಣದಿಂದ ಇದು ಏನು ವಿಶೇಷ ಆಗತ್ತೆ ಅಂದ್ರೆ ಭಗವಂತನನ್ನ ಸುಮ್ಮನೆ ಹೆಸರು ಹೇಳಿ ಕರೆಯೋದು ಸ್ಟಾರ್ಟ್ ವಿತ್. ನಾವು ಒಂದೊಂದು ಅಚ್ಯುತ ಕೇಶವ ನಾರಾಯಣ ಮಾಧವ ಹೀಗೆ ನಾವು ಹೇಳ್ತೀವಿ. ಸ್ವಲ್ಪ ಆದಮೇಲೆ ಇದು ಒಂದು ನೋಡು ಅಂತ ಹೇಳಿದ್ದಾರೆ. ಇದು ನೋಡು, ಇದು ಮಾಡಿದ್ರ ಮೈಲಿಗೆ ನಿಷೇಧಗಳಿಲ್ಲ ಹೀಗೆಲ್ಲ ಹೇಳ್ತಾರಂದ್ರೆ ಆ ಒಂದು ಗುಣ ಅನುಸಂಧಾನ ಮಾಡ್ಬೇಕು. ಅಟ್ಲೀಸ್ಟ್ ಒಂದೊಂದು ವರ್ಡ್ಗೇನು ಅನೇಕ ಮೀನಿಂಗ್ ಇದ್ರು ಕಾಂಟೆಕ್ಚುಯಲಿ ಆ ಒಂದು ಅರ್ಥವನ್ನ ತಿಳ್ಕೊಂಡು ಆ ಗುಣ, ಬಿಕಾಸ್ ಬರೀ ಒಂದು ಟೇಪ್ ರೆಕಾರ್ಡ್ರಿ ಇದೆಲ್ಲ ಹೇಳತ್ತ ಅಷ್ಟು ಅದಕ್ಕೆ ಪ್ರಯೋಜನವೇ ಇಲ್ಲ. ನಾವು ಹೇಳಿದಕ್ಕೇನು ಚೂರು ಪ್ರಯೋಜನ. ತಿಳ್ಕೊಂಡು ಆ ಗುಣವನ್ನ ತಿಳ್ಕೊಂಡು ಆ ಹೆಸರಿನಿಂದ ಭಗವಂತನನ್ನು ಹೇಳಿದ್ರೆ ಆ ಗುಣಗಳು ಇರುವಂತ ಆ ರೂಪಗಳು ಗುಣಗಳು ಅದರಿಂದ ಬರುವಂತ ಫಲಗಳು ನಮ್ಮಲ್ಲಿ ಮೂಡತ್ತೆ. ಸೊ ಅದಕ್ಕೆ ಇದನ್ನ ಉಪನಿಷತ್ತಲ್ಲಿ ಬರುವಂತದನ್ನ ಹಾಗೆಯೇ ಇಲ್ಲಿ ಕೊಟ್ಟಿದ್ದಾರೆ ದಾಸರು. ಈ ಪದ್ಯದಲ್ಲಿ 18th ಪದ್ಯದಲ್ಲಿ ಪಾಠಾಂತರ ವೇರಿಯೇಷನ್ ಇನ್ ರೀಡಿಂಗ್ ಇದೆ, ಬಟ್ ನಾವು ವಿ ಹ್ಯಾವ್ ಗಾನ್ ವಿತ್ ಜಂಬುಕಂಡಿ ವಾದಿರಾಜ ಸರ್. ಅವರು ಸಂಸ್ಕೃತದಲ್ಲಿನೂ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತಿದೆ, ಅದು ಸಂಸ್ಕೃತದಲ್ಲಿ ಅದು ಕೊಟ್ಟಿದ್ದಾರೆ ವ್ಯಾಖ್ಯಾನ, ಅದಕ್ಕೆ ಕನ್ನಡದಲ್ಲಿನೂ ಅನುವಾದ ಮಾಡಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ತಕೊಂಡಿದ್ದೀವ್ರಿ. ಉಳಿದ ಪಾಠದಲ್ಲಿ ಉಳಿದ್ರ ಒಂದು ಮುಳಿದ ಕಡೆ ಸಂಕರ್ಷಣ ಒಡೆಯರು ಇದನ್ನೇ ತಕೊಂಡಿದ್ದಾರೆ. ಸಮದರ್ ಪಾಠಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಸೊ ಅದು ನೋಡೋಣ ಹೇಗೆ ವೈ ವಿ ಪ್ರಿಫರ್ ದಿಸ್ ಪಾಠ ಅಂಬೋದನ್ನು ನೋಡೋಣ. ನಾಟ್ ಜಸ್ಟ್ ಬಿಕಾಸ್ ಆಫ್ ದ ಕಾಮೆಂಟ್ರಿ, ಬಟ್ ಇವನ್ ಅದರ್ವೈಸ್ ನೋಡ್ಬೋದು. ಸೊ ಇಲ್ಲಿ ಈ ಪದ್ಯ ಹೇಗಿದೆ ಅಂದ್ರೆ ಇದು ಹಿನ್ನೆಲೆ ಏನು ಅಂದ್ರೆ ನಮ್ಮ ದೇಹದಲ್ಲಿ ಈ ಅಗ್ನಿ ಮೂಲಕವಾಗಿ ಈ ಪಂಚಾಗ್ನಿ ಮೂಲಕವಾಗಿ ಈ ಪಂಚರೂಪಗಳು ಬಂದಿದೆ. ಈ ಪಂಚರೂಪಗಳು ಸ್ವಲ್ಪ ನೋಡಿದೀವಿ 16th 17th ಇದರ್ ಯು ಟೇಕ್ ಇಟ್ ಅಸ್ ಸೇಮ್ ಒಂದು ಹೇಳಿ ಸ್ಟ್ರೆಸ್ ಮಾಡಿ ಫಲವನ್ನ ಹೇಳ್ತಾರೆ ಹಾಗೆ ತಗೊಳ್ಳಿ, ಇಲ್ಲದ ಸ್ಲೈಟ್ ವೇರಿಯೇಷನ್ ಮಾಡ್ಕೊಳ್ಳಿ ಖಂಡ ಅಖಂಡ ರೂಪ ಅಂತ ಹೇಳಿದ್ವಿ. ಇದಕ್ಕೇನು ಆಚಾರ್ಯ ಸ್ವ ವಾಕ್ಯವೇ ಇದೆ. ಅವ್ರು ಹೇಳಿದ್ದಾರೆ ಸ್ವಲ್ಪ ಆಚೆ ಈಚೆ ಇದನ್ನ ಇಟ್ಟುಕೊಂಡ್ರನು ತಪ್ಪಲ್ಲ, ಇದು ಉಪಾಸನೆಯಲ್ಲಿ ಬರತ್ತಂತ ಆಚಾರ್ಯ ಮಾತುಗಳು ಇದೆ. ಆದ ಕಾರಣದಿಂದ ಸ್ವಲ್ಪ ವೇರಿಯೇಷನ್ ಆಗಿ ಕೊಟ್ಟಿದ್ರು. ಅಂದ್ರೆ ಏನು, ನಾರಾಯಣ ಇಡೀ ಅಖಂಡವಾಗಿ ತಗೊಂಡು ಖಂಡ ಖಂಡವಾಗಿ ಬೇರೆ ಹೇಳೋದು ಅಥವಾ ಹಿಂದೆ ಹೇಳಿದ್ದನ್ನೇ ಅದನ್ನೇ ರಿಪೀಟ್ ಮಾಡೋದು, ಎರಡು ರೀತಿಯಿಂದ ನೋಡಿದನ್ನು ಅದು ಶಾಸ್ತ್ರ ಸಮ್ಮತವೇ ಆಗಿದೆ. ಈ ರೂಪ ಆದ ಮೇಲೆ ನೆಕ್ಸ್ಟ್ ಏನಾಗತ್ತೆ ಅಂದ್ರೆ, ನೆಕ್ಸ್ಟ್ ಈ ಒಂದು ಹಾಗೆ ಬ್ರಹ್ಮಾಂಡ ಸೃಷ್ಟಿ ಆಗಲಕ್ಕೆ ಮುಂಚೆ ಬ್ರಹ್ಮಾಂಡ ಪಿಂಡಾಂಡ ಒಂದು ಕಂಪ್ಯಾರಿಸನ್ ತರ ಇಟ್ಕೊಂಡ್ರೆ, ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಫಸ್ಟ್ ಈ ಮೂಲ ರೂಪ ನಾರಾಯಣಂದ ಹೊರಹೊಮ್ಮಿದ ಈ ನಾಲ್ಕು ರೂಪಗಳು ಬರುತ್ತೆ. ಈ ನಾಲ್ಕು ರೂಪಗಳು ಆದ ಮೇಲೆ ಭಗವಂತ ಏನು ಮಾಡ್ತಾನ, ಆ ಒಂದು ತತ್ವಗಳು ಒಂದೊಂದು 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 ತತ್ವಗಳು ಜಡ ತತ್ವಗಳು, ಅದಕ್ಕೆ ಅಭಿಮಾನಿ ದೇವತೆಗಳು, ಅದಲ್ಲಿ ತಾನೇ ಇರೋದು, ಹೀಗೆ ಅವನು ಮಾಡ್ತಾನೆ. ಮಾಡಿದ ಮೇಲೆ ಏನ್ ಮಾಡ್ತಾನೆ, ಈ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡ್ತಾನೆ. ಬ್ರಹ್ಮಾಂಡ ಇಟ್ ಇಸ್ ಎ ವೆಲ್ ಲೇಡ್ ಔಟ್ ಬಿಲ್ಡಿಂಗ್ ತರ, ಒಂದು ಚೆಂದಾಗಿರುವಂತ ಮನೆ ತರ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡ 24 ತತ್ವವೂ ಒಟ್ಟು ಸೇರಿಸಿ ಇದನ್ನ ಮಾಡಿದ್ದಾನೆ. ಇದು ಮಾಡ್ಲಕ್ಕೆ ಅವನು ವಿಶೇಷವಾಗಿ ಆ ಒಂದು ದೇವತೆಗಳೆಲ್ಲ ಕೇಳ್ತಾರೆ, ಎಲ್ಲ ಮಾಡಿದೆಪ್ಪ, ನಮ್ಗೆ ಇನ್ನು ಮಾಡ್ಲಕ್ಕೆ ಶಕ್ತಿಯೇ ಇಲ್ಲ, ನೀನೇ ಮಾಡಬೇಕು ಅಂದ್ರೆ, ಅವನು ತನ್ನ ಒಂದು 24 ತತ್ವಕ್ಕೆ ಒಂದೊಂದು ತತ್ವಕ್ಕೆ ಒಂದೊಂದು ಆ ಒಂದು ನಿಯಾಮಕ ರೂಪ, ಲಕ್ಷ್ಮಿ ಸಹಿತನಾದ ನಿಯಾಮಕ ರೂಪ ತಗೊಳ್ತಾನೆ. ಚತುರ್ವಿಂಶತಿ ರೂಪಗಳು ಅಂತ ನಾವು ಆಚಮನ ಮಾಡುವಾಗ ಈ ರೂಪಗಳನ್ನೇ ಇಟ್ಟುಕೊಳ್ತೀವಿ. ಸೊ ಇದು ಆಚಮನಕ್ಕೇನು ಗುರುಮಂತ್ರ ಮುಂತಾದ ಮಾಡೋರಿಗೆ ಇದು ಒಂದು ತಿಳ್ಕೊಂಡು ಮಾಡಿದಂತೆ ಫಲ ಬರುತ್ತೆ. ಯಾರ್ಯಾರಿಗೆ ಗುರುಮಂತ್ರ ಇನ್ನು ಆಗಿಲ್ಲ ಅವ್ರಿಗೇನು ಇದು ಉಪಕಾರ ಆಗತ್ತೆ. ಅಟ್ಲೀಸ್ಟ್ ದಾಸರು ಅದಕ್ಕೆ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಇದನ್ನ ತಿಳ್ಕೊಳ್ಳಿ. 24 ತತ್ವಗಳು, ಈ ಒಂದು ಹೆಸರುಗಳು, ಆ ಗುಣಗಳನ್ನ ಚಿಂತನೆ ಮಾಡಿ ಆಯ್ತು, ಅದು ಫಲದಾಯಕ. ಸೊ ಇದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ನಾವು ಆಚಮನ ಮಾಡುವಾಗಲಾಗಲಿ ಮತ್ತು ಈ ತತ್ವಗಳು ನೋಡುವಾಗಲೂ ಆಯಿತು, ನಾವು ಕೇಶವ ನಾರಾಯಣ ಮಾದ ಹೀಗೆ ನಾವು ಶುರು ಮಾಡ್ತೀವಿ. ಹಾಗಿರುವಾಗ ದಾಸರು ಪದ್ಮನಾಭ ಇಂದ ಕೊಟ್ಟಿದ್ದಾರೆ. ಪದ್ಮನಾಭನಿಂದ ಯಾಕೆ ಈ ಆರ್ಡರ್ ಅಂತ ಸ್ವಲ್ಪ ನೋಡೋಣ. ಇದು ಪದ್ಯದಲ್ಲಿ ಪದ್ಮದನದಲ್ಲಿ ಹೃಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು ಜೀಶ್ವಯೊಳಿಪ್ಪ ವಾಮನನು ಮೃದುಳ ತದ್ದೇಶದಿ ತ್ರಿವಿಕ್ರಮ ಮಧು ವಿರೋಧಿಯು ಲೋಚನದಿ ಕರ್ಣದಲ್ಲಿ ಇಪ್ಪನು ವಿಶ್ವ ನಾಮಕ ಶವಣನೆಂದೆನಿಸಿ. ಇಲ್ಲಿ ಪದ್ಮನಾಭ ಇಂದ ಯಾಕೆ ಶುರು ಮಾಡ್ತಾ ಇದ್ದಾರ ಅಂದ್ರೆ, ಫಸ್ಟ್ ಆ ಒಂದು ಇದಕ್ಕೆ ಹಿನ್ನೆಲೆ ಹೇಗೆ ಅಂದ್ರೆ, ಫಸ್ಟ್ ಜ್ಞಾನೇಂದ್ರಿಯದಿಂದ ಶುರು ಮಾಡ್ತಾ ಇದ್ದಾರೆ. ಜ್ಞಾನೇಂದ್ರಿಯದಿಂದ ಶುರು ಮಾಡ್ಬೇಕಂದ್ರೂ ಪದ್ಮನಾಭ ಎಲ್ಲಿಂದ ಬಂತು? ಪದ್ಮನಾಭ ಪಾಣಿಯೊಳಗೆ, ಪಾಣಿ ಅಂದ್ರೆ ಕೈ, ಕರ್ಮೇಂದ್ರಿಯ. ಕೈಯಿನಿಂದ ಯಾಕೆ ಶುರು ಮಾಡ್ತಾ ಇದ್ದಾರೆ? ಕೈ ಕರ್ಮೇಂದ್ರಿಯದಲ್ಲಿ ಬರುತ್ತೆ. ಸೊ ಇದು ಹೇಗೆ ಅಂದ್ರೆ, ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಲ್ಲಿ ಒಂದು ಒಂದು ಇನ್ಸಿಡೆಂಟ್ ಬರುತ್ತೆ, ಒಂದು ರೋಚಕವಾದ ಇನ್ಸಿಡೆಂಟ್ ಅದು. ಅಲ್ಲಿ ಬಂದು ಜನಕ ಮಹಾರಾಜ ಬಂದು ಅವನು ಏನ್ ಮಾಡ್ತಾನಂದ್ರೆ, ಒಂದು 1000 ಆಕಳಿರುತ್ತೆ, 1000 ಆಕಳಿಗೆ ಎಲ್ಲ ಆಭರಣಗಳು ಮುಂತಾದ ಪ್ರತಿ ಅವಯವಗೆ ಎಲ್ಲದಕ್ಕೇನು ಆಭರಣ ಹಾಕಿ ಎಲ್ಲಾ ಒಂದು ಸಂಪತ್ತು ಸಹಿತವಾಗಿ ಅದನ್ನ ಕೊಡ್ತೀನಿ ಅಂತಾನೆ. ಯಾವ ಬ್ರಾಹ್ಮಣ ಎಲ್ಲಾ ಕ್ವಶನ್ಗೆ ಆನ್ಸರ್ ಮಾಡಿ ತಾನೇ ಯೋಗ್ಯ, ತಾನೇ ಶ್ರೇಷ್ಠ ಅಂತ ಪ್ರೂವ್ ಮಾಡ್ಬೇಕು. ಯಾರು ಮಾಡ್ತಾನೋ ಆ ಪಂಡಿತರಲ್ಲಿ ಶ್ರೇಷ್ಠನಾದವನು ಈ ಗೋವನ್ನ ತಕೊಂಡ್ ಹೋಗ್ಬೋದು ಅಂತ. ಅಂದ್ರೆ ಇದು ಏನ್ ಹೇಳ್ತಾರಂದ್ರೆ, ಇಟ್ ಇಸ್ ನಾಟ್ ಒಂದು ಗುರು ಶಿಷ್ಯರಿಗೆ ಆಗುವಂತ ಒಂದು ವಾದ ತರ ಇಲ್ಲ, ಅಂಡ್ ಆರ್ ಫಾರ್ ದ ಸೇಕ್ ಆಫ್ ಜ್ಞಾನಕ್ಕೋಸ್ಕರ ಮಾಡುವಂತ ವಾದ ಎಲ್ಲ ಇದು. ಇದಕ್ಕೆ ಒಂದು ಮನಿ ಇಸ್ ಇನ್ವಾಲ್ವ್. ಇಷ್ಟು ಒಂದು ದೊಡ್ಡ ಸಂಪತ್ತು ಕೊಡ್ತೀನಿ, ಯಾರು ವಿನ್ ಮಾಡ್ತಾರಂದ್ರೆ ದೇರ್ ಈಸ್ ಅ ರಿವಾರ್ಡ್, ದೇರ್ ಇಸ್ ಅ ಪ್ರೈಸ್ ಫಾರ್ ಇಟ್. ಸೊ ಇಟ್ ಫಾಲ್ಸ್ ಇನ್ ಟು ಎ ಟೋಟಲಿ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗ್ಯುಮೆಂಟ್. ಸೊ ದ ಇಂಟೆನ್ಷನ್ ಇಸ್ ಟು ವಿನ್, ಇಂಟೆನ್ಷನ್ ಇಸ್ ವಿನ್ ಅಂಡ್ ಟು ಪ್ರೂವ್ ದಟ್ ಹಿ ಇಸ್ ದ ಬೆಸ್ಟ್. ಆ ತರ ಒಂದು ಕಾಂಪಿಟೇಟಿವ್ ಆಗಿರುತ್ತದು. ಸೊ ಯಾಜ್ಞ ಇಲ್ಲಿ ಯಾಜ್ಞವಾರ್ಕಿಯನ್ನ ಏನ್ ಮಾಡ್ತಾನಂದ್ರೆ, ಹಿಸೆಸ್ ತನ್ನ ಶಿಷ್ಯನ್ಗೆ ಹೇಳ್ತಾನಪ್ಪ, ಎಲ್ಲ ಗೋವು ನಮ್ಮ ಮನೆಗೆ ಕೊಟ್ಟು ಹೋಗಬೇಕು ಅಂತ ಹೇಳ್ತಾನೆ. ಉಳಿದ ಪಂಡಿತರು ಅಲ್ಲಿ ಕೂತಿರ್ತಾರೆ, ಅವರು ಹೋತೃಗಳು ಮುಂತಾದವರೆಲ್ಲ ಎಲ್ರು ಕೂತಿರ್ತಾರೆ. ಅವರು ಅಷ್ಟು ಬೇಗ ನೀನು ತಕೊಂಡು ಹೋಗ್ಬಾರ್ದು, ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳು ಅಂತ ಹೀಗೆ ಅದು ಸಭೆ ಶುರು ಆಗತ್ತೆ. ಅಲ್ಲಿ ಇದನ್ನ ಹಿಂದೆ ನೋಡಿದ್ದೀವಿ ನಾವು, ಪುರವನು ಅಕ್ಕ ಅದು ನೋಡಿದ್ವಿ. ಇದು ಇನ್ನೊಂದು ಒಂದು ಋಷಿ, ಅವರು ಹೆಸರು ಬಂದು ಆರ್ತಭಾಗ ಅಂತ, ಋತಭಾಗ ಅಥವಾ ಆರ್ಥ ಭಾಗ ಅಂತ. ಅವರು ಏನ್ ಮಾಡ್ತಾರಂದ್ರೆ, ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ ಕೇಳ್ತಾರಂದ್ರೆ, ಗ್ರಹಗಳು ಎಷ್ಟು, ಅತಿ ಗ್ರಹಗಳು ಎಷ್ಟು ಅಂತ. ಫಸ್ಟ್ ಆಫ್ ಆಲ್ ಆ ಕ್ವಶನ್ ಅರ್ಥ ಆಗ್ಬೇಕು ಇವ್ರಿಗೆ. ಅವರು ಜ್ಞಾನಿ, ಇವರು ಜ್ಞಾನಿ. ಸೊ ಗ್ರಹ ಅಂದ್ರೆ ಇಟ್ ಡಸಂಟ್ ಮೀನ್ ನವಗ್ರಹ ಅಂತ ಹೇಳ್ತೀವೋ ಆತರ ಗ್ರಹ ಇಲ್ಲ ಅಂಬುದು ಅವ್ರು ಇವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇವ್ರು ಹೇಳ್ತಾರೆ ಎಂಟು ಗ್ರಹಗಳು ಅಂತ ಹೇಳ್ತಾರೆ. ಅತಿ ಗ್ರಹಗಳು ಎಷ್ಟು, ಎಂಟು ಅಂತಾರೆ. ಏನು ಗ್ರಹ ಅಂದ್ರೆ ಏನು ನಮ್ಮಂತವ್ರಿಗೆ ಗೊತ್ತಾಗಲ್ಲ. ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ, ಎಲ್ಲಿಂದ ಬಂತು ಅಂತ. ಅದಕ್ಕೆ ಆಚಾರ್ಯರು ವಿಸ್ತಾರವಾದ ಕಾಮೆಂಟ್ರಿ ಬರೀತಾರೆ. ಇದಕ್ಕೆ ಬರೆಯುವಾಗ ಹೇಳ್ತಾರೆ, ಎಂಟು ಅಂದ್ರೆ ಏನು ಅಂದ್ರೆ, ಗ್ರಹ ಅಂದ್ರೆ ದ ಒನ್ ದಟ್ ರಿಸೀವ್ಸ್ ಆರ್ ಯಾವುದು ದ ಬೇಸಿಕಲಿ ದ ರಿಸೀವಿಂಗ್ ಎಂಟಿಟೀಸ್, ಯಾವುದು ರಿಸೀವ್ ಮಾಡುತ್ತೋ, ವಾಟ್ ಎವರ್ ಈಸ್ ದ ಇನ್ಪುಟ್ ಗ್ರಹಣ ಮಾಡುತ್ತೋ ಅದು ಗ್ರಹ ಅಂತ. ಅಂದ್ರೆ ಏನು, ಹಿಯರ್ ಇಟ್ ಇನ್ವಾಲ್ವ್ಸ್ ದ ಇಂದ್ರಿಯಾಸ್ ಆರ್ ಕಾಲ್ಡ್ ಗ್ರಹ. ಅದನ್ನ ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯಗಳು ಅಂದ್ರೆ ಹೇಳ್ತಾರೆ. ಅದು ಹೇಳುವಾಗ ಇಂದ್ರಿಯಗಳು ನಮ್ಗೆ, ಜ್ಞಾನೇಂದ್ರಿಯಗಳು ನಮ್ಗೆ ಗೊತ್ತು, ವಿ ನೋ ದ ಫೈವ್ ಜ್ಞಾನೇಂದ್ರಿಯಗಳು ಗೊತ್ತು. ಇಲ್ಲಿ ಉಳಿದದ್ದು ಎಂಟು ಅಂದ್ರೆ ಇಲ್ಲಿ ಯಾವುದನ್ನ ಇನ್ಕ್ಲೂಡ್ ಮಾಡ್ತಾ ಇದಾರಂದ್ರೆ, ಇಲ್ಲಿ ಕೈಯನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಕೈ ಇನ್ಕ್ಲೂಡ್ ಮಾಡ್ತಾರೆ. ಯಾಕೆ ಅಂದ್ರೆ ಕೈಯಿನಿಂದ ಕೆಲಸ ಜ್ಞಾನಕ್ಕೆ, ಬೇಸಿಕಲಿ ಇಲ್ಲಿ ಗ್ರಹ ಅಂತ ಹೇಳುವುದು ಜ್ಞಾನ ಸಾಧನೆಗಳು, ಜ್ಞಾನಕ್ಕೆ ನಮ್ಗೆ ಉಪಯೋಗ ಆಗುವಂತ ಇಂದ್ರಿಯಗಳು. ಸೊ ಶಾಸ್ತ್ರದಲ್ಲಿ ಒಂದೊಂದು ಕಡೆ ಒಂದೊಂದು ತರದ ಕ್ಲಾಸಿಫಿಕೇಶನ್ ಇರುತ್ತೆ. ಹೇಗೆ ಅಂದ್ರೆ, ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಲೌಕಿಕದಲ್ಲಿ ಮನೇಲೆ ಎಂಥ ಜನಗಳು ಇದ್ದಾರೆ ನಿಮ್ಮ ಮನೇಲಿ ಅಂದ್ರೆ, ಅಡಲ್ಟ್ಸ್ ಇದ್ದಾರೆ, ಚಿಲ್ಡ್ರನ್ ಇದ್ದಾರೆ, ಮುದುಕರಿದ್ದಾರೆ, ತ್ರೀ ಟೈಪ್ಸ್ ಅಂತ ಹೇಳ್ಬೋದು. ಅಥವಾ ಗಂಡಸರು ಹೆಂಗಸರು ಅಂತ ಹೇಳ್ಬೋದು. ಏ, ನೀವು ಗಂಡಸರು ಹೆಂಗಸರು ಟೂ ಹೇಳ್ತೀರಾ ಅಥವಾ ಮೂರ್ ಹೇಳ್ತೀರಾ ಅಂದ್ರೆ, ಡಿಪೆಂಡಿಂಗ್ ಆನ್ ವಾಟ್ ಅಪ್ರೋಚ್ ಯು ಅಡಾಪ್ಟ್, ಏನು ವಿವಕ್ಷೆ ಮಾಡಿಕೊಂಡು ನಾವು ಡಿವಿಷನ್ ಮಾಡ್ತೀವಿ. ಅಸ್ ಲಾಂಗ್ ಅಸ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಇಟ್, ವಿ ಆರ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ದ ಏಜ್ ಗ್ರೂಪ್ ಅಥವಾ ವಿ ಆರ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ದ ಜೆಂಡರ್, ಹೀಗೆ ಹೇಳಿದ್ರೆ ನೋಬಡಿ ಗೆಟ್ ಕನ್ಫ್ಯೂಸ್. ಇಲ್ಲಿ ಹೇಳುವಂತದ್ದು ಯಾವುದು ಅಂದ್ರೆ, ಇಟ್ ಈಸ್ ಬೇಸ್ಡ್ ಆನ್ ದ ಇಂದ್ರಿಯ ದಟ್ ರಿಸೀವ್ ಆರ್ ದಟ್ ಹೆಲ್ಪ್ಸ್ ಯು ಇನ್ ಗೇನಿಂಗ್ ನಾಲೆಡ್ಜ್. ನಾಲೆಡ್ಜ್ ಗೇನ್ ಮಾಡ್ಬೇಕಂದ್ರೆ ಯಾವ್ದೆಲ್ಲ ಬರುತ್ತೆ, ಜ್ಞಾನೇಂದ್ರಿಯಗಳು ಬರುತ್ತೆ. ಜ್ಞಾನೇಂದ್ರಿಯಗಳು ಜೊತೆಯಲ್ಲಿ ಬರುವಂತದ್ದು ಕೈ ಬರುತ್ತೆ. ಕೈಯಿಂದ ನಾವು ಕೈಯಿಂದ ಕರ್ಮ ಮಾಡಬೇಕು. ಅದು ಫಾರ್ ಎಕ್ಸಾಂಪಲ್ ನಾವು ತತ್ವನ್ಯಾಸ ಮಾಡುವಾಗ ಕೈಯಲ್ಲಿ ನಾವು ಇಟ್ಕೊಳ್ತೀವಿ, ಕೈಯಲ್ಲಿ ಎಲ್ಲ ಹೇಳ್ತೀವಿ ನಾವು. ಕೈಯಲ್ಲಿ ಹೇಳುವಾಗ ಕೈ ಕರ್ಮೇಂದ್ರಿಯ ಇದ್ರೂ ಕೈಯಲ್ಲಿ ನಾವು ಹೇಳುವಾಗ ಏನ್ ಹೇಳ್ತೀವಿ, ಪರಾಯ ಸ್ವತಾತ್ಮನೆ ವಿದ್ಯಾಭ್ಯಾಮ್ ನಮ್ಮ ಎಲ್ಲಿ ಇಟ್ಕೊಳ್ತೀವಿ, ದಕ್ಷಿಣ ಕೈಯಲ್ಲೇ ಇಟ್ಕೊಳ್ತೀವಿ, ಒಂದೊಂದು ಬೆರಳಲ್ಲಿ ಒಂದೊಂದು ಏನ್ ಇಟ್ಕೊಳ್ತಾ ಇದೀವಿ, ಈ ಜ್ಞಾನೇಂದ್ರಿಯಗಳತ್ತಾನೆ ಇಟ್ಕೊಳ್ತಾ ಇದೀವಿ. ನನ್ನ ಜ್ಞಾನೇಂದ್ರಿಯಗಳು ಮತ್ತು ಅಲ್ಲಿ ಅಭಿಮಾನಿ ದೇವತೆಗಳು ಈ ಕೈಯಲ್ಲಿ ಇಟ್ಕೊಳ್ತಾ ಇದೀವಿ. ಸೊ ಏನು, ಕೈಯಿಂದ ಕೆಲಸ ಮಾಡಿ ಆ ಒಂದು ನಾಲೆಡ್ಜ್ ಇಂದ ನಾವು ಮಾಡಿ ಆ ಒಂದು ದೇವರಿದಾನ ಎಂಬ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಈ ಕೈಯೇ ಒಂದು ಕರ್ಮವೋ ನಮ್ಗೆ ಸಾಧಕವಾಗಿರತ್ತೆ. ನಮ್ಮ ಇದಲ್ಲಿ ಕರ್ಮ ಇಸ್ ಅತ್ಯವಶ್ಯಕ ಆಗತ್ತೆ. ಸೊ ಆ ಕರ್ಮದಿಂದಲೇ ಶುರು ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ಒನ್ ಥಿಂಗ್. ಅದಕ್ಕೆ ಪದ್ಮನಾಭನು ಪಾಣೆ. ಇನ್ನೊಂದು ಏನು ಅಂದ್ರೆ ವಾಕ್ ಬರತ್ತೆ ನೋಡಿ, ಮಾತುಗಳು, ಮುಖ ಅಂತ ಹೇಳಿದ್ದಾರೆ. ವಾಕ್ ನೆಕ್ಸ್ಟ್ ಬರೋದು. ವಾಕ್ ಅದು ನಾವ್ ಏನ್ ಹೇಳ್ತೀವಿ, ಇಟ್ಸ್ ಅನ್ ಔಟ್ಪುಟ್ ಡಿವೈಸ್. ಮಾತಾಡ್ತಾ ಇರ್ತೀವಿ, ಇಟ್ ಇಸ್ ಲೈಕ್ ಔಟ್ಪುಟ್ ಆಗತ್ತಲ್ಲ. ಅದು ಹೇಗೆ ಜ್ಞಾನೇಂದ್ರಿಯಲ್ಲಿ ಸೇರ್ತಾ ಇದ್ದಾರೆ ಇಲ್ಲಿ ಫೈವ್ ಪ್ಲಸ್ ಇಲ್ಲಿ ಸೆವೆನ್ ರೂಪಗಳನ್ನ ಹೇಳ್ತಾ ಇದ್ದಾರೆ. ಅದನ್ನ ಯಾಕೆ ಅಲ್ಲಿ ಸೇರಿಸ್ತಾರಂದ್ರೆ, ಜ್ಞಾನ ಪಡಿಬೇಕಂದ್ರೆ ಒಂದು ಗುರು ಮಾತಾಡಬೇಕು, ಶಿಷ್ಯ ತಿಳ್ಕೊಂಡು ಶಿಷ್ಯನು ತಿರುಗಾ ಮಾತಾಡ್ಬೇಕು, ಕ್ವಶನ್ ಕೇಳಬೇಕು. ಸೊ ವಾಕ್ ಎಂಬುದು ನಾವು ಕಲ್ತಿದ ಆ ಕಾಲದಲ್ಲಿ ಗುರುಕುಲದಲ್ಲಿ ವೇದಾಧ್ಯಯನ ನಡೀತಾ ಇತ್ತು. ಗುರು ಹೇಳಿದ್ದನ್ನ ಶಿಷ್ಯ ಕೇಳಿ, ಆ ಕಾಲದಲ್ಲಿ ಒಂದು ರೈಟಿಂಗ್ ಡೌನ್ ಬುಕ್ಸ್ ಆತರ ಇದೆಲ್ಲ ಕೇಳಿ ಅದನ್ನ ಅವನು ಬಾಯಿಂದ ಉಚ್ಚಾರಣೆ ಮಾಡಬೇಕು. ಗುರು ವಿಲ್ ಕರೆಕ್ಟ್ ಡಿಪೆಂಡಿಂಗ್ ಸೀಯಿಂಗ್ ಹಿಸ್ ಫೇಸ್, ಈ ಕೆನ್ ಹೇಗೆ ಬರುತ್ತೋ ಹೇಗೆ ತಪ್ಪು ಅವನು ಕರೆಕ್ಟ್ ಮಾಡ್ತಾ ಇದ್ದ. ಸೊ ವಾಕ್ ವಾಸ ಮಾತು ಅಂಬುದು ಇಟ್ ಈಸ್ ಅಟ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಟೂಲ್ ಆಗ್ತಾ ಇತ್ತು. ಸೊ ಈ ಒಂದು ಜ್ಞಾನದ ದೃಷ್ಟಿಯಿಂದ ನೋಡಿದಾಗೆ ಬೋತ್ ವಾಕ್ ಕರ್ಮ ಮಾಡುವಂತ ಕೆಲಸ ಎಲ್ಲ ಗುರು ಸೇವೆ ಮಾಡೋದು ಮತ್ತು ಅಲ್ಲಿ ಮಾಡುವಂತ ಕೆಲಸ ಪೂಜೆ ಹೋಮ ಎಲ್ಲ ಕರ್ಮಗಳು ಮಾಡ್ತಾ ಇದ್ರು, ಜ್ಞಾನಿಗಳು ಕರ್ಮಗಳು ಮಾಡೇ ಮಾಡ್ತಾ ಇದ್ರು. ಸೊ ಹಾಗೆ ಕರ್ಮಕ್ಕೆ ಕೈಗಳು ಬೇಕಾಗಿರುತ್ತೆ. ಜ್ಞಾನೇಂದ್ರಿಯಗಳು ನಮ್ಗೆ ಗೊತ್ತು, ಉಳಿದ ಎರಡನ್ನು ಇಟ್ಕೊಂಡು ಏಳಾಗತ್ತೆ. ಅಲ್ಲಿ ಉಪನಿಷತ್ತಲ್ಲಿ ಈ ಏಳನ್ನ ಪ್ಲಸ್ ಮನಸ್ಸು, ಅದು ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ. ಹೀಗೆ ಎಂಟನ್ನ ತಗೊಂಡಿದ್ದಾರೆ ಮೇನ್ ಆಗಿ. ಸೊ ಆ ದೃಷ್ಟಿಯಿಂದ ದಾಸರು ಪದ್ಮನಾಭನು ಪ್ರಾಣಿ ಒಳಗಿ ಅಂತ ಫಸ್ಟ್ ಕರ್ಮದಿಂದ. ಯಾಕೆಂದ್ರೆ ಇಷ್ಟು ದೂರ ನಾವು ಜ್ಞಾನ ಬಗ್ಗೆ ವಿಶೇಷವಾದ ಜ್ಞಾನ ಎಲ್ಲ ಹೇಳ್ತಾ ಇದ್ದಾರೆ. ಹೇಳಿದ ಮೇಲೆ ಜ್ಞಾನ ಅಂಬೋದು ಏನು ಅಂದ್ರೆ, ಒಂದು ನಾವು ನಾಲ್ಕು ಮುಖದಿಂದ ನೋಡಿದ್ದೀವಿ ಜ್ಞಾನ ಅಂಬೋದು. ಪಾಂಡಿತ್ಯಂಚ ಬಾಲ್ಯಂಚ ಮೌನಂಚ ಮೌಮನಂಚ ಅಂತ ಉಪನಿಷತ್ತಲ್ಲಿ ಬರುತ್ತೆ. ಅಂದ್ರೆ ಪಾಂಡಿತ್ಯಂ ಅಂದ್ರೆ ಇಲ್ಲಿ ನಮ್ಮ ಲೆವೆಲಿ ನೋಡ್ಬೇಕಂದ್ರೆ ಒಂದು ಶ್ರವಣ, ಒಬ್ರು ಗುರುಗಳು ಹೇಳ್ಬೇಕು ನಾವು ಕೇಳ್ತಾ ಇರ್ತೀವಿ, ಕೇಳಿ ನಾವು ತಿರ್ಗಾ ಹೇಳೋದು. ಈ ಶ್ರವಣದಿಂದ ಫಸ್ಟ್ ಬರೋದು, ಶ್ರವಣದಿಂದ ಬರೋದು ಪಾಂಡಿತ್ಯ. ಲೌಕಿಕ ನಮ್ ಲೆವೆಲ್ಲಿ ತಗೊಂಡಾಗ ಶ್ರವಣದಿಂದ ಬರೋ ದ ನಾಲೆಜ್. ಶ್ರವಣ ಆದ ಮೇಲೆ ಅದನ್ನ ಮೌನ ಪಾಂಡಿತ್ಯಂ ಚ ಬಲಂ ಚ ಅಂತ. ಬಲಂ ಅಂದ್ರೆ ಮಾಡಿದ್ದನ್ನು ನಮ್ಗೆ ಕ್ವಶನ್ಸ್ ಅದೆಲ್ಲ ಬರುತ್ತೆ, ಕ್ವಶನ್ಸ್ ಡೌಟ್ಸ್ ಅದು ಇದು ಬರುತ್ತೆ. ಆವಾಗ ಡಿಸ್ಕಷನ್ ಅದೆಲ್ಲ ಆದಾಗ ಲಾಜಿಕ್ ಅಂಡ್ ರೀಸನಿಂಗ್, ವಾಟ್ ಎವರ್ ಯು ಲರ್ನ್ ಫ್ರಮ್ ಅ ಟೀಚರ್ ಆರ್ ಎನಿ ಅದರ್ ಸೋರ್ಸ್, ಅದನ್ನ ಹಾಗೆಯೇ ತಕೋಬಾರದು. ಅದನ್ನ ಮನನ ಮೆಲುಕು ಹಾಕಬೇಕು, ಮನಸ್ಸಿನ ಮೆಲುಕು ಹಾಕಬೇಕು. ಬಿಕಾಸ್ ದೇವರು ನಮ್ಗೆ ಆ ಇಂದ್ರಿಯ ಕೊಟ್ಟಿದ್ದಾನೆ ಮನುಷ್ಯನಿಗೆ. ಸೊ ಅದಕ್ಕೆ ಅದನ್ನ ಉಪಯೋಗ ಮಾಡಿ ಯು ಹ್ಯಾವ್ ಟು ಚೆನ್ನಾಗಿ ಮನನ ಮಾಡಬೇಕು. ಮನನ ಮಾಡಿ ಅಲ್ಲಿ ಬರುವಂತ ಕ್ವಶನ್ಗೆ ಮೋಸ್ಟ್ ಆಫ್ ದ ಟೈಮ್ ವಿ ಕ್ಯಾನ್ ಫೈಂಡ್ ಅನ್ ಆನ್ಸರ್, ಬಟ್ ಅದು ಆನ್ಸರ್ ಕರೆಕ್ಟ್ ಅಂಬೋದು ಯು ಹ್ಯಾವ್ ಟು ಚೆಕ್ ವಿತ್ ದ ಪೀಪಲ್ ಹೂ ನೋ ಮೋರ್ ದನ್ ಅಸ್ ಥ್ರೂ ಡಿಸ್ಕಷನ್. ಅದು ಮಾಡಿದ ಮೇಲೆ ಏನಾಗತ್ತಂದ್ರೆ ಬಂದ ಜ್ಞಾನ ನಮಗೆ ಸ್ಥಿರವಾಗಿ ನಿಲ್ಲತ್ತೆ. ಯಾರು ಏನು ಕೇಳಿದ್ರು, ಯಾವ ತರ ಕ್ವಶನ್ ಕೇಳಿದ್ರು, ವಿ ಮೇ ನಾಟ್ ಬಿ ಏಬಲ್ ಟು ಹ್ಯಾವ್ ದ ಕೆಪಾಸಿಟಿ ಟು ಕನ್ವಿನ್ಸ್ ದೆಮ್, ನಮಗೆ ಕನ್ವಿನ್ಸ್ ಆಗತ್ತೆ ಫಸ್ಟ್. ಆ ಒಂದು ಬಳಸ್ಕೋಬೇಕು, ಅದನ್ನ ಬಲಂ ಅಂತ ಹೇಳ್ತಾರೆ. ಪಾಂಡಿತ್ಯಂ ಚ ಬಲಂ ಚ ಮೌನಂ ಚ ಮೌನಂ, ಇನ್ನೂ ಅದು ಆದಮೇಲೆ ಇನ್ನೂ ಅದನ್ನ ಕಾಂಟೆಂಪ್ಲೇಟಿಂಗ್, ಚಿಂತನೆ ಮಾಡ್ತಾ ಚಿಂತನೆ ಮಾಡೋದನ್ನ ಬಿಡ್ಲೇಬಾರದು. ಮೌನಂಚ ಅಮೌನಂಚ, ಸೊ ಇದು ಮನನ ಮಾಡ್ತಾ 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 ಅದು ಹೇಗೆ ಮನನ ಮಾಡಬೇಕು ನೆಕ್ಸ್ಟ್ ಸ್ಟೇಜ್ ಅಂದ್ರೆ, ಫಸ್ಟ್ ಸ್ಟೇಜ್ಗೆ ಏನೋ ಇದಕ್ಕೆ ಅಲ್ಲಿನ ಮನನ ಇಲ್ಲಿನ ಮನನ ಅಂದ್ರೆ ಏನಂದ್ರೆ, ಇದು ಬಲ ಬಂದ ಮೇಲೆ ಮೀನ್ಸ್ ತಿಳಿದ ನಾಲೆಡ್ಜ್ ಇಟ್ ಗೆಟ್ಸ್ ಕನ್ವಿನ್ಸ್ ಬಲದಿಂದ, ಲಾಜಿಕ್ ಅಂಡ್ ರೀಸನಿಂಗ್ ಇಂದ ಇಟ್ ಇಸ್ ಎಸ್ಟಾಬ್ಲಿಷ್. ಅದು ಆದ ಮೇಲೆ ಬರೋದು ನೀವು ಕೂತು ಮೆಡಿಟೇಟ್ ಮಾಡುವಾಗ. ಮೆಡಿಟೇಟ್ ಅಂದ್ರೆ ಏನು ಕಣ್ಣು ಮುಚ್ಕೊಂಡು ಮಾಡ್ಬೇಕು ಅಂತಿಲ್ಲ, ನಿಮ್ಗೆ ಮನಸ್ಸಲ್ಲಿ ಆ ಸ್ಥಿರವಾದ ಈ ಒಂದು ಕಾಂಟೆಕ್ಸ್ ತಕೊಂಡ್ರೆ ಒಂದು ಮಧುಸೂದನ ಒಂದು ರೂಪ, ಆ ಪದ್ಮನಾಭ ಅಂತ ಒಂದು ರೂಪ, ಈ ರೂಪ ನಿಮ್ಮ ಮನಸ್ಸಲ್ಲಿ ಹಾಗೇ ನಿಲ್ಲಬೇಕು. ಹಾಗೇ ನಿಂತರೆ ನೀವು ಕಣ್ಣು ಮುಚ್ಕೊಂಡು ಕಣ್ಣು ತೆರಕೊಂಡು ನೀವು ಚಿಂತನೆ ಮಾಡಿದ, ಈ ಪದ್ಮನಾಭ ಯಾಕೆ ಇವನು ಪದ್ಮನಾಭ ಆದ, ಇವನು ಹೇಗಿದ್ದ, ಇವನಿಂದ ಪದ್ಮನಾಭ ಹುಟ್ಟಿದ್ನ, ಈ ತರ ಆ ಪದ್ಮನಾಭನಲ್ಲೇ ಮನಸ್ಸು ಲೀನ ಆಗ್ತಾ ಹೋಗೋದು. ಯುವರ್ ಥಾಟ್ ಮೀನ್ಸ್ ಯುವರ್ ಮೈಂಡ್ ಈಸ್ ಇನ್ ಪದ್ಮನಾಭ. ಹಾಗೆ ಒಂದು ರೂಪ ಕೃಷ್ಣ ರೂಪ ತಗೊಳ್ಳಿ, ಈಸಿಯಸ್ಟ್. ಆ ಕೃಷ್ಣ ರೂಪದಲ್ಲೇ ಮನನ ಮಾಡೋದು, ಕೃಷ್ಣ ರೂಪವನ್ನೇ ನೋಡೋದು ಅಂದ್ರೆ ಏನಾಯ್ತು, ಯು ಪುಟ್ ಯುವರ್ ಮೈಂಡ್ ಆನ್ ದಟ್. ಸೊ ಮೈಂಡ್ ಎಲ್ಲಿನೂ ವಾಂಡರ್ ಆಗೋದಿಲ್ಲ. ಈ ಗುಣಚಿಂತನೆ, ಅದಕ್ಕೆ ಗುಣಚಿಂತನೆಯನ್ನೇ ಹೇಳೋದು, ಒಂದೇ ಗುಣಚಿಂತನೆ ಇಲ್ಲ. ಒಂದು ಇಷ್ಟಿಷ್ಟ ಆಗುತ್ತೋ ಒಂದು ಮಿನಿಟ್ ಚಿಂತನೆ, ಆಮೇಲೆ ಇನ್ನೊಂದು ಕ್ವಾಲಿಟಿ ಏನಾದ್ರು ತಿಳ್ಕೊಂಡಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ಕ್ಯಾನ್ ಇನ್ಕ್ರೀಸ್ ಇಟ್ ಟು 2 ಮಿನಿಟ್ಸ್ ಚಿಂತನೆ. ದಟ್ಸ್ ಗುಡ್ ಎನಫ್, ದಟ್ಸ್ ಮೋರ್ ದನ್ ಇಟ್ಸ್ ವೆರಿ ಗುಡ್. ಸೊ ಹಾಗೆ ಮೆಲ್ಲ 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 ಕ್ಷಣೇ ಬರುತ್ತದು. ಅದಕ್ಕೆ ಮನನ ಅಂತ ಹೇಳ, ಅದಕ್ಕೆ ಮೌನಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಮೌನಂ ಇದೇ ಪ್ರಾಸೆಸ್ ಆಗ್ತಾ 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 ಹೋದ್ರೆ ಯು ಜಸ್ಟ್ ಡೋಂಟ್ ಸಿ ಇನ್ ಯುವರ್ ಮೆಂಟಲ್ ಪಿಕ್ಚರ್ ಮಾತ್ರ ಇಲ್ಲ, ನಿಮ್ಮ ಧ್ಯಾನದಲ್ಲಿ ಮಾತ್ರ ಇಲ್ಲ, ನಿಮ್ಗೆ ಸಾಕ್ಷಾತ್ಕಾರ ಕೊಡ್ತಾನೆ. ಅದಕ್ಕೆ ಅಮೌನಂ ಅಂತ ಹೇಳ್ತಾರೆ. ಮನನದಿಂದ ತಿಳ್ಕೊಳ್ಳೋದಲ್ಲ, ಸಾಕ್ಷಾತ್ತಾಗ ದೇವರನ್ನು ನೋಡೋದು, ಪ್ರತ್ಯಕ್ಷವಾಗಿ ನೋಡೋದು, ಅದಕ್ಕೆ ಅಮೌನಂ ಅಂತ. ಹೀಗೆ ಅದು ತಿಳ್ಕೋಬೇಕು. ಸೊ ಇದನ್ನ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪದ್ಮನಾಭನು ಇಲ್ಲಿ ಆ ಒಂದು ನೆಕ್ಸ್ಟ್ ಸ್ಟೇಜ್ ಬರೋದು, ಈ 24 ತತ್ವಗಳು ಹೇಳ್ತಾ ಬಂದೆಲ್ಲ. ಸೊ ಈ 24 ತತ್ವಗಳಿಂದ ಇದು ಆಗಿದೆ. ಈ ತತ್ವಗಳಲ್ಲೂ ನಮ್ಮ ಒಳಗೆ ಆ ಹೊರಗೆ ಬ್ರಹ್ಮಾಂಡ ಸಮ್ಯಕ್ ಸೃಷ್ಟಿ ಆಗಿದೆ. ಹಾಗೇನೆ ದೇವರು ನಮ್ಗೆ ಅದು ಚಿಂತನೆ, ಬ್ರಹ್ಮಾಂಡ ಹೇಗಿದೆ ಹೇಗೆ ಅದೆಲ್ಲ ಟೂ ಮಚ್ ಇರುತ್ತೆ. ಅದಕ್ಕೆ ದೇವರು ಏನ್ ಅನುಕೂಲ ಮಾಡಿದ್ದಾನಂದ್ರೆ, ನಿನಗೆ ಶಕ್ತಿ ಎಷ್ಟಿದೆಯೋ ಅಷ್ಟೇ ಮಾಡು. ನಿನ್ನ ದೇಹವು ಈ 24 ತತ್ವದಿಂದ ಆಗಿದೆ. ಹೊರಗಡೆ ನಿಂತಿದ್ದಾನೆ ಆ 24 ತತ್ವದಿಂದ. ಫಸ್ಟ್ 5 ಪ್ರಿನ್ಸಿಪಲ್ ಅಗ್ನಿ ಆಯ್ತು, ನೆಕ್ಸ್ಟ್ ಬರೋದು 24 ತತ್ವಗಳು. ಅಲ್ಲಿ 24 ತತ್ವದಲ್ಲಿ ದೇವತೆಗಳಲ್ಲಿ ಇರುವಂತ ಅದೇ ರೂಪ ನಿನ್ನ ಈ ಒಂದು ದೇಹದಲ್ಲಿನೂ 24 ತತ್ವಗಳು ಇದೆ. ಆ 24 ತತ್ವಗಳಲ್ಲಿ ಭಗವಂತ ಅವನೇ ಇದ್ದಾನೆ, ಅವನಲ್ಲಿ ಭೇದನೇ ಇಲ್ಲ. ಹೊರಗಡೆ ಇರುವಂತ ಕೇಶವ ನಾರಾಯಣ ಮಾಧವದಲ್ಲಿನೂ ಈ ದೇಹದಲ್ಲಿ ಇರುವಂತ ಕೇಶವ ನಾರಾಯಣ ಮಾಧವದಲ್ಲಿನೂ ಭೇದ ಇಲ್ಲ. ಅಧಿಷ್ಠಾನದಲ್ಲಿ ಭೇದ ಇದೆ. ಅಧಿಷ್ಠಾನ ಅಂದ್ರೆ ದ ಕಂಟೈನರ್, ನಮ್ಮ ದೇಹ, ಬ್ರಹ್ಮದೇವರ ದೇಹ, ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಬಟ್ ಬ್ರಹ್ಮದೇವರ ದೇಹದಲ್ಲಿ ಇರುವಂತ ಆ ಕೇಶವಾದಿ ರೂಪಗಳಿಗೇನು, ನಮ್ಮ ದೇಹದಲ್ಲಿ ಇರುವಂತ ಕೇಶವಾದಿ ರೂಪಗಳಿಗೇನು ಭೇದನೇ ಇಲ್ಲ. ಆದ ಕಾರಣದಿಂದ ನಮ್ಮ ದೇಹದಲ್ಲೇ ಕಣ್ಣಿಗೆ ಕಾಣಿಸುತ್ತೆ ನಮ್ಮ ದೇಹ, ಅಲ್ಲೆಲ್ಲೇ ನಮ್ ಕೈ ಕೊಟ್ಟಿದ್ದ ಅಂತ ದೇವರು. ನಾವು ಅಂಗನ್ಯಾಸ ಇದ್ದು ಇಟ್ಟುಕೊಳ್ಳುವಾಗ ಅಲ್ಲೆಲ್ಲಿ ಮುಟ್ಟಿ ಇಲ್ಲಿದ್ದಾನೆ ಅಂತ ನಾವು ಸ್ಮರಣೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ. ಅವ್ರ ಕಣ್ಣು ಮುಚ್ಚಿಕೊಂಡು ಅದು ಹೇಗೆ ಅಂತ ಚಿಂತನೆ ಮಾಡ್ತೀವಿ. ಆಸನ ಮಾಡುವಾಗ ಅಟ್ಲೀಸ್ಟ್ ಏನು ಮಾಡಕ್ಕಾಗಲ್ಲ, ಬರೀ ಒಂದು ಆಸನ ಮಾಡುವಾಗ ಕೇಶವ ನಾರಾಯಣ ಮಾಧವ ಹೇಳಕ್ಕಾಗತ್ತೆ. ಫಸ್ಟ್ ಜಸ್ಟ್ ಸ್ಟಾರ್ಟ್ ಇಟ್, ಆಮೇಲೆ ಒಂದೊಂದ ಯು ಕ್ಯಾನ್ ಕೀಪ್ ಆಡಿಂಗ್. ಅದಕ್ಕೆ ಫಸ್ಟ್ ಕರ್ಮ ಆಗಬೇಕು, ಬರೀ ಜ್ಞಾನ. ನನ್ಗೆ ಅಡಿಗೆ ಮಾಡ್ತೀನಿ, ಅಡಿಗೆ ಗೊತ್ತಿದೆ ನನ್ಗೆ, ಎಲ್ಲ ಚಂದಾಗಿ ರೆಸಿಪಿ ಎಲ್ಲ ಗೊತ್ತಿದೆ, ಸುಮ್ಮನೆ ಕೂತಿದ್ರೆ ಆಗತ್ತಾ? ಅಡಿಗೆ ಮಾಡಬೇಕು, ಆವಾಗ ತಾನು ಹೊಟ್ಟೆ ತುಂಬುತ್ತೆ. ಅಡಿಗೆ ಮಾಡಿ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ. ಹಾಗೇನೆ ಜಸ್ಟ್ ಜ್ಞಾನವನ್ನ ಕೊಟ್ಟಿದ್ದಾರೆ. ಈ ಜ್ಞಾನವನ್ನ ಈ ಕರ್ಮದಲ್ಲಿ ನಮ್ಗೆ ಕೈ ಕೊಟ್ಟಿದ್ದಾನೆ ದೇವರು, ಕೈ ಕಾಲುಗಳನ್ನ ಕೊಟ್ಟಿದ್ದಾನೆ, ಅದನ್ನ ಉಪಯೋಗ ಮಾಡಿ ಈ ಕರ್ಮ ಮಾಡಬೇಕು. ಕರ್ಮ ಜ್ಞಾನವೂ ಒಂದು ಕರ್ಮ, ಅದನ್ನು ವಿಶೇಷವಾಗಿ ಈ ಕೈಯಿಂದ ಮಾಡುವಂತ ಕರ್ಮದಲ್ಲಿ ಭಗವಂತನನ್ನ ಧ್ಯಾನ ಮಾಡಬೇಕು. ಸೊ ಇದು ಹೇಗೆ ಅಂತ ಹೇಳ್ತಾ ಇದ್ದಾರೆ, ಪದ್ಮನಾಭನು. ಅದಕ್ಕೆ ಪದ್ಮನಾಭನಿಂದ ಶುರು ಮಾಡ್ತಾ ಇದ್ದಾರೆ. ಪದ್ಮನಾಭನು ಪಾಣಿಯೊಳಗಿಹ ಅಂತ ಹೇಳ್ತಾರೆ. ಪದ್ಮನಾಭ ಅಂದ್ರೆ ಇಲ್ಲಿ ಅದೇ ಕೈ ಕರ್ಮೇಂದ್ರಿಯದಲ್ಲಿ ಕೈಯಲ್ಲಿ. ಹಿಂದಿನ ಪದ್ಯದಲ್ಲಿ ನಾವು ಏನ್ ನೋಡಿದ್ದೀವಿ, ಈ ರೈಟ್ ಹ್ಯಾಂಡ್ ಸೈಡ್ ಪೂರಾ ಪ್ರದ್ಯುಮ್ನ ಇದ್ದಾನ, ಕಂಪ್ಲೀಟ್ ಆಗಿ ಪ್ರದ್ಯುಮ್ನ ಇದ್ದಾನ ಅಂತ ನೋಡಿದ್ವಿ. ಇವಾಗ ಪರ್ಟಿಕ್ಯುಲರ್ ನಮ್ಮ ಕೈಗೆ ಮಾತ್ರ ತಗೊಳ್ತಾ ಇದ್ದಾರೆ. ಈ ಕೈ ಒಳಗೆ ಯಾರಿದ್ದಾನಂದ್ರೆ ಪದ್ಮನಾಭ ಇದ್ದಾನ ಅಂತ ಹೇಳ್ತಾರೆ. ಇಲ್ಲಿ ಪದ್ಮನಾಭ ಅಂತ ಬರೋವಾಗ ಪದ್ಮನಾಭ ಹೇಗಿದ್ದಾನೆ, ಯಾವ ತತ್ವದಲ್ಲಿ ಪದ್ಮನಾಭ ಇದ್ದಾನೆ, 24 ತತ್ವ ಹೇಳಿದ್ದೀವಿ. ಇಲ್ಲಿ ಯಾವ ತತ್ವ ಅಂತ, ಯಾವ ತತ್ವ ಕೈ ಪಾಣೀಂದ್ರಿಯದಲ್ಲಿ ಅಂದ್ರೆ ಪಾಣೇಂದ್ರಿಯ ಅಂದ್ರೆ ಕೈ ಆ ಒಂದು ಕರ್ಮೇಂದ್ರಿಯದಲ್ಲಿ ಭಗವಂತ, ಆ ತತ್ವದಲ್ಲಿ ಭಗವಂತ ವಾಸುದೇವ ಇದ್ದಾನೆ. ಅವನು ಹೇಗಿದ್ದಾನೆ ಅಂದ್ರೆ ಅವನು ದಕ್ಷ ಪ್ರಜಾಪತಿ ಅಭಿಮಾನಿ ದೇವತೆ, ದಕ್ಷ ಅಭಿಮಾನಿ ದೇವತೆ, ಅವನೊಳಗೆ ಈ ಪದ್ಮನಾಭ ರೂಪಿ ಭಗವಂತ ಇದ್ದಾನೆ. ಹೀಗೆ ನಾವು ತಿಳ್ಕೊಬೇಕು, ಪದ್ಮನಾಭನು ಪಾಣಿ ಒಳಗಿಹ. ಆಮೇಲೆ ನೆಕ್ಸ್ಟ್ ಬರ್ತಾ ಇದ್ದಾರೆ. ಪದ್ಮನಾಭ ಆದಮೇಲೆ ಪಾಣಿ ಕೈ ಆದಮೇಲೆ ನೆಕ್ಸ್ಟ್ ಬರೋದು ಬಾಯಿ. ಬಾಯಲ್ಲಿ ಯಾರಿದ್ದಾನೆ, ವದನದಲ್ಲಿ ಅಂದ್ರೆ ಮುಖ ಅಂತ ಹಾಕಿದ್ದಾರೆ. ಬೇಸಿಕಲಿ ಬಾಯಿಂದ ಮಾತಾಡ್ತೀವಿ, ಎಲ್ಲ ಹೇಳ್ತೀವಿ, ಸಂಕಲ್ಪ ಹೇಳ್ತೀವಿ, ಎಲ್ಲ ಮಾತಾಡ್ತೀವಿ. ಸೊ ಬಾಯಿಂದ, ಬಾಯಿ ದೇವರು ಕೊಟ್ಟಿದ್ದ ಬಾಯಿಂದ ಭಗವಂತನನ್ನ ಸ್ಮರಣೆ ಮಾಡೋದು. ಅದು ಅಲ್ಲಿ ಯಾರಿದ್ದಾರೆ ಅಂದ್ರೆ ವದನದಲ್ಲಿ ಋಷಿಕೇಶ ಇದ್ದಾನೆ. ಋಷಿಕೇಶ ರೂಪ ಭಗವಂತ ವದನದಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ವದನದಲ್ಲಿ ಋಷಿಕೇಶನು, ಆಮೇಲೆ ಋಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು, ಮೂಗಿನಲ್ಲಿ ಶ್ರೀಧರನನ್ನ ಚಿಂತನೆ ಮಾಡಬೇಕು. ಅದು ಮೂಗು ಘ್ರಾಣೇಂದ್ರಿಯದಲ್ಲಿ ಶ್ರೀಧರನ. ಇದು ಪಂಚ ಜ್ಞಾನೇಂದ್ರಿಯ, ಇಲ್ಲಿಂದ ಕೈ ಮತ್ತು ಬಾಯಿ ಬಿಟ್ರೆ ಉಳಿದ 5 ನೋಡಿ ಅದು ಜ್ಞಾನೇಂದ್ರಿಯವೇ ಬಂದ್ಬಿಡುತ್ತೆ. ಸೊ ಇಲ್ಲಿ ಬಂದು ಘ್ರಾಣೇಂದ್ರಿಯದಲ್ಲಿ ಶ್ರೀಧರ. ಇವನು ಎಲ್ಲಿ ಇದ್ದಾನೆ, ಶ್ರೀಧರ ಎಲ್ಲಿ ಇದ್ದಾನೆ ಅಂದ್ರೆ ಅಶ್ವಿನಿ ದೇವತೆಗಳ ಒಳಗೆ. ಅಲ್ಲಿ ಅಭಿಮಾನಿತ್ವ ಬಂದು ಆ ತತ್ವಕ್ಕೆ ಅಭಿಮಾನಿಗಳು ಅಶ್ವಿನಿ ದೇವತೆಗಳಾಗ್ತಾರೆ. ಅವರೊಳಗೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಧನ್ಯಾ ಶ್ರೀಧರ ರೂಪ ಚಿಂತನೆ ಮಾಡಬೇಕು. ಅವನು ಶ್ರೀಧರನು ಜಿಹ್ವೆಯೊಳಗಿಪ್ಪ ವಾಮನನು. ಜಿಹ್ವೆಯೊಳಗೆ ಅಂದ್ರ ರಸನೇಂದ್ರಿಯ. ಆ ರಸನೇಂದ್ರಿಯದಲ್ಲಿ ವಾಮನ ರೂಪಿ ಭಗವಂತನನ್ನ ಚಿಂತನೆ ಮಾಡಬೇಕು. ರಸನೇಂದ್ರಿಯದಲ್ಲಿ ವರುಣ ಇದ್ದಾನೆ, ವರುಣನಲ್ಲಿ ಈ ವಾಮನನ್ನ ಚಿಂತನೆ ಮಾಡಬೇಕು.
ಒಳಗಿಪ್ಪ ವಾಮನನು. ಆಮೇಲೆ ನೆಕ್ಸ್ಟ್ ಬರೋದು ಪಾಠ, ಎರಡು ರೀತಿಯಾದ ಪಾಠ ಇದೆ ನಾವು ತಕೊಂಡಿದ್ದು. ಇದು ಇಲ್ಲಿ ಏನ್ ಹೇಳ್ತಾ, ಮೃದುಳ ಸ್ವದೇಶದಿ, ಮೃದುಳ ಸ್ವದೇಶ ಅಂದ್ರೆ ಸ್ವಕ್ ಮತ್ತು ಚರ್ಮದಲ್ಲಿ ಅಂತ. ಮೃದುಳ ಅಂದ್ರೆ ಸ್ವದೇಶದಲ್ಲಿ ಅಂದ್ರೆ ಚರ್ಮದಲ್ಲಿ, ಚರ್ಮ ಡರ್ಮಿಸ್ ಎಪಿಡರ್ಮಿಸ್ ಬೇಕಾದ್ರೆ ತಕೊಳ್ಳಿ. ಆ ಎರಡಲ್ಲಿನು, ಎರಡಲ್ಲಿ ಅಂದ್ರೆ ಒಂದು ಇಸ್ ಗೋಳಕ, ಇನ್ನೊಂದು ಇಸ್ ಇಂದ್ರಿಯ, ಸ್ವಗ್ಗೇಂದ್ರಿಯ ಅಂತ ತಕೊಳ್ಳಿ. ಸ್ವಗ್ಗೇಂದ್ರಿಯದಲ್ಲಿ ತ್ರಿವಿಕ್ರಮ ಇದ್ದಾನೆ ಅಂತ, ತ್ರಿವಿಕ್ರಮ ರೂಪಿ ಭಗವಂತ ಇದ್ದಾನೆ. ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಬರೋದು ಒಂದು ರಿವರ್ಸ್ ಆರ್ಡರ್ಲಿ ಇದು ಹೋಗ್ತಾ ಇದೆ. ಶ್ರೋತೃ ಚಕ್ಷು ಇಲ್ಲಾಂಗೆ ಕೆಳಗಿಂದ ಹೋಗ್ತಾ, ಗ್ರಾಣೇಂದ್ರಿಯದಿಂದ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಬರೋದು ಬಂದು ಕಣ್ಣು, ಚಕ್ಷುಸೇಂದ್ರಿಯ. ಆ ಕಣ್ಣಲ್ಲಿ ಇರುವಂತ ದೇವತೆ ಯಾರು ಅಂದ್ರೆ ಅಭಿಮಾನಿ ದೇವತೆ, ಸೂರ್ಯನೇ ಅಭಿಮಾನಿ ಆಗಿದ್ದಾನೆ. ಸೂರ್ಯನೊಳಗೆ ಈ ಮಧುಸೂದನನ್ನು ಇದ್ದಾನೆ. ಸೊ ಮೋಸ್ಟ್ ಆಫ್ ದ ಬುಕ್ಸ್ ಅಲ್ಲಿ ಇಲ್ಲಿ ಪಾಠ ಭೇದ ಎಲ್ಲಿ ಬಂತು ಅಂದ್ರೆ, ಈ ಎರಡು ಸ್ವಿಚ್ ಆಗಿದೆ. ಕಣ್ಣಲ್ಲಿ ತ್ರಿವಿಕ್ರಮ, ಆಮೇಲೆ ಸ್ವಕ್ಕಲ್ಲಿ ಮಧುಸೂದನ ಅಂತ ಕೆಲವು ಪಾಠದಲ್ಲಿ ಕೊಟ್ಟಿದ್ದೆ. ಬಟ್ ನಾವು ತಗೊಂಡ ಪಾಠ, ನಾವು ತಗೊಂಡ ಪಾಠ ಬಂದು ಜಂಪಕಂಡಿ ವಾದರಾಜೇಶ್ವರದು, ವ್ಯಾಸದಾಸ ಸಿದ್ಧಾಂತ ಕೌಮುದಿಯಲ್ಲಿ ಹೀಗೆ ಕೊಟ್ಟಿದ್ದಾರೆ. ಮಧುಸೂದನನಲ್ಲಿ ಕಣ್ಣಲ್ಲಿ ಮಧುಸೂದನನ್ನ ಇಟ್ಕೋಬೇಕು. ಆಮೇಲೆ ಶ್ರೋತ್ರೇಂದ್ರಿಯ, ಶ್ರೋತ್ರೇಂದ್ರಿಯದಲ್ಲಿ ನಮ್ಗೆ ಬಂದು ವಿಷ್ಣುವನ್ನ ಇಟ್ಕೋಬೇಕು. ಶ್ರೋತ್ರೇಂದ್ರಿಯ ಬರುವಾಗ ಶಬ್ದಗಳು ಬರುವಂತದ್ದು ದಿಕ್ಕುಗಳು, ಹತ್ತು ದಿಕ್ಕು ಅಥವಾ ಎಷ್ಟು ದಿಕ್ಕು ಅಥವಾ ನಾಲ್ಕು ದಿಕ್ಕು ಹಾಕೊಳ್ಳಿ. ಆ ದಿಕ್ ದೇವತೆಗಳಿದ್ದಾರೆ, ದಿಕ್ ದೇವತೆ ಒಳಗೆ ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ ವಿಷ್ಣುವನ್ನ ಹೀಗೆ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ತ್ರಿವಿಕ್ರಮ ಲೋಚನೆ ಇಪ್ಪನು ವಿಷ್ಣು ನಾಮಕ ಶ್ರವಣ ಎಂದು ಎನಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಚಿಂತನೆ ಮಾಡೋದು, ಫಸ್ಟ್ ಆಫ್ ಆಲ್ ದ ಡಿಫರೆನ್ಸ್ ಏನು ಅಂತ, ಯಾಕೆ ಪಾಠ ಭೇದ ಇದೆ, ವೈ ವಿ ಚೂಸ್ ದಿಸ್ ಪಾಠ ಅಂತ. ಫಾರ್ ಒನ್ ರೀಸನ್ ಇಸ್, ವ್ಯಾಖ್ಯಾನದಲ್ಲಿ ಇದನ್ನೇ ಕೊಟ್ಟಿದ್ದಾರೆ, ಅದಕ್ಕೆ ಈ ತರ ಪಾಠವನ್ನು ತಗೊಳ್ತೀವಿ. ಎರಡನೇದು ಏನು ಅಂದ್ರೆ, ಪೀಪಲ್ ಹೂ ಹ್ಯಾವ್ ಟೇಕನ್ ಇಟ್ ಫಸ್ಟ್, ಏನು ರಿವರ್ಸ್ ಆರ್ಡರ್ಲಿ ಹೋದ ಕೆಳಗಿಂದ ನೀವು ಹೋದ್ರೆ ವಿಷ್ಣು ಬರ್ತಾನೆ, ವಿಷ್ಣು ಶ್ರವಣೇಂದ್ರಿಯಕ್ಕೆ ಬರ್ತಾನೆ. ಶ್ರವಣ ಆಕಾಶದ ಲಕ್ಷಣ, ಶ್ರವಣ ಆದ ಮೇಲೆ ವಾಯುಗೆ ಸಂಬಂಧಪಟ್ಟದ್ ಬರ್ಬೇಕು. ನಾವು ಯೂಶಲಿ ನಾವು ಹೇಳೋ ರೀತಿ ಒಂದು ಪೃಥ್ವಿ ಹೇಳ, ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಹಾಗೆ ಹೋಗ್ತೀವಿ. ಸೊ ಒಂದು ಆರ್ಡರ್ಲಿಯೇ ಹೋಗ್ತೀವಿ. ಸೊ ಹಾಗೇನೆ ಇದು ಆರ್ಡರ್ಲಿ ಇರಬೇಕು ಅಂತ ಅಂದ್ರೆ ಏನು, ಶ್ರೋತ್ರೇಂದ್ರಿಯ ಆದ ಮೇಲೆ, ಶ್ರೋತ್ರೇಂದ್ರಿಯ ಆದ ಮೇಲೆ ಸ್ವಕ್ಕ ಬರಬೇಕು, ವಾಯುಗೆ ಸಂಬಂಧಪಟ್ಟ ತ್ವಗೀಂದ್ರಿಯ ಬರಬೇಕು. ಸೊ ಅದಕ್ಕೆ ತ್ವಗೀಂದ್ರಿಯವನ್ನ ಇಟ್ಟುಕೊಂಡು ಸ್ವಕ್ ಆದ ಮೇಲೆ ಚಕ್ಷು ಇಟ್ಕೋಬೇಕು ಅಂತ ಸ್ವಿಚ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಬಟ್ ಅದೇ ಆರ್ಡರ್ ಇರಬೇಕು ಅಂತಿಲ್ಲ. ಯಾಕೆ ಅಂದ್ರೆ ಇಲ್ಲೇ ನೋಡ್ತಾ ಇದ್ದೀವಿ, ಇದೇ ಒಂದು ಪದ್ಯದಲ್ಲೇ ದಾಸರು ಈ ಒಂದು ಜ್ಞಾನೇಂದ್ರಿಯದಲ್ಲಿ ಆ ಒಂದು ಕೈಯನ್ನು ಕೊಟ್ಟು ಮುಖವನ್ನು ವಾಕನ್ನು ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಪೂಲ್ಡ್ ಇಟ್ ಇನ್ ದಿಸ್. ಯಾಕಕ್ಕೆ ಅಂದ್ರೆ ಒಂದು ಜ್ಞಾನ ಬರಬೇಕಂದ್ರೆ ಅಲ್ಲಿ ಗ್ರಹ ಅಂತ ಹೇಳಿದ್ದಾರಲ್ಲ ಆ ಉಪನಿಷತ್ತಲ್ಲಿ, ಗ್ರಹ ಅಂದ್ರೆ ವಾಟ್ ಎವರ್ ಇಸ್ ಅ ಇನ್ಪುಟ್ ಡಿವೈಸ್, ವಾಟ್ ಎವರ್ ಇಸ್ ಅ ಜ್ಞಾನಕ್ಕೆ, ಜ್ಞಾನಕ್ಕೆ ಬೇಕಾದದ್ದೆಲ್ಲ ತಂದು ಕೊಡೋದು ಅಂತ ತಕೊಂಡ್ರೆ ನಿಮ್ಗೆ ಫಸ್ಟ್ ಬರೋದು ಶ್ರವಣ. ಶ್ರವಣ ಹೇಳ್ತಾರ, ಶ್ರವಣ ಆದ ಮೇಲೆ ಕಣ್ಣು ಬರುತ್ತೆ, ಚಕ್ಷು ಬೇಕಾಗಿರತ್ತೆ. ಶ್ರವಣ ಚಕ್ಷು ಅದು ನಾವು ಇನ್ನೊಂದು ಕಡೆನು ನೋಡಿದ್ದೀವಿ, ದೈವವಿತ್ತ. ಶ್ರವಣ ಅಂಬೋದು ದೈವವಿತ್ತ, ಹಾಗೆ ಈ ಕಣ್ಣು ಅಂಬೋದು ನಮ್ಗೆ ಈ ಒಂದು ಲೌಕಿಕ ವಿತ್ತ ಅಂದ್ರೆ ಈ ಲೌಕಿಕದಲ್ಲಿ ನಮ್ಗೆ ಆ ಒಂದು ಜ್ಞಾನ ಪಡೀಲಕ್ಕೆ ಬೇಕಾದದ್ದೆಲ್ಲ ತಂದು ಕೊಡತ್ತ, ಪುಸ್ತಕನೋ ಅದೋ ಇದೋ, ಕಣ್ಣು ಬೇಕಾಗಿರುತ್ತೆ, ಕಣ್ಣು ಅತ್ಯಂತ ಅವಶ್ಯ ಆಗತ್ತೆ ನಮ್ಗೆ. ಸೊ ಆ ಕಣ್ಣನ್ನು ಕೊಟ್ಟಿದ್ದಾರೆ ಕಂಪೇರ್ ಟು ಚರ್ಮ. ಜ್ಞಾನ ಬರಬೇಕಂದ್ರೆ, ಜ್ಞಾನ ಅಂದ್ರೆ ಏನ್ ಜ್ಞಾನ, ಶಾಸ್ತ್ರಜ್ಞಾನ ಬರಬೇಕಂದ್ರೆ ಕಣ್ಣಿಗೆ ಪ್ರಾಧಾನ್ಯ ಜಾಸ್ತಿ ಕಂಪೇರ್ ಟು ಟ್ರಕ್. ಸೊ ಆ ಪ್ರಾಧಾನ್ಯದಿಂದ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಣ್ಣು ಕೈ ಕಣ್ಣು ಕಣ್ಣು ಕಿವಿ ಕಣ್ಣು ಕಿವಿ ದೇ ಆರ್ ದ ಮೇನ್ ಥಿಂಗ್. ಕಣ್ಣು ಕಿವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಹಾಗೆ ಕೊಟ್ಟಿದ್ದಾರೆ. ಸೊ ನಾವು ಕಣ್ಣನ್ನ ತಗೊಳ್ತಾ ಇದ್ದೀವಿ. ನಾವು ತತ್ವನ್ಯಾಸ ಅದು ಮಾಡೋವಾಗಲೂ ನಾವು ಹೀಗೆ ಮಾಡ್ತೀವಿ. ನಾವು ತತ್ವನ್ಯಾಸ ಎಲ್ಲ ಮಾಲಾಕಾರ ಇದು ಮಾಡ್ತೀವಲ್ಲ, ನಾವು ಮಾಡೋವಾಗ ಹೀಗೆ ಇಟ್ಕೊಳ್ತೀವಿ. ಏನೋ ಫಸ್ಟ್ ಚಕ್ಷು ಇಟ್ಕೊಂಡು ಆಮೇಲೆ ತಕ್ಕ ಹೋಗ್ತೀವಿ. ಅದಿಲ್ಲಿನೂ ಕೆಲವರು ರಿವರ್ಸ್ ಮಾಡೋರು ಇದ್ದಾರೆ. ಬಟ್ ಚಕ್ಷು ಫಸ್ಟ್ ಇಟ್ಕೊಳ್ತೀವಿ, ನೆಕ್ಸ್ಟ್ ಇಟ್ಕೊಳ್ತೀವಿ. ಆದ ಕಾರಣದಿಂದ ಫಸ್ಟ್ ಅದು, ದಟ್ ಈಸ್ ದ ಸೆಕೆಂಡ್ ರೀಸನ್. ಮೇನ್ ರೀಸನ್ ಇಸ್ ವ್ಯಾಸದಾಸ ಸಿದ್ಧಾಂತ ಕೋಮಡಿ ಸಾರರು ಕೊಟ್ಟಿದ್ದಾರೆ, ಕನ್ನಡ ಇದರಲ್ಲಿನೂ ಕೊಟ್ಟಿದ್ದಾರೆ. ಪ್ರಭಂಜನಾಚಾರ್ಯ ಬಂದು ಅವರು ಕ್ರಿಟಿಕಲ್ ಎಡಿಷನ್ ಈ ಪಾಠವನ್ನೇ ತಗೊಂಡಿದ್ದಾರೆ. ಐ ಥಿಂಕ್ ಸಂಕಷ್ ನೋಡಿಯರು ಇದೇ ತಕ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಐ ಡೋಂಟ್ ನೋ, ಐ ಹ್ಯಾವ್ ಟು ಚೆಕ್ ಮಾಡ್ತೀನಿ ಅದು. ಸೊ ಹಿ ದಟ್ ವೈ ವಿ ಹ್ಯಾವ್ ಕೆಪ್ಟ್ ಮಧುಸೂದನ ಫಾರ್ ಚಕ್ಷೇಂದ್ರಿಕೆ ತಕೊಂಡಿದ್ದೀವಿ ನಾವು. ಸೊ ಹೀಗೆ, ಸೊ ಇಲ್ಲಿ ನೆಕ್ಸ್ಟ್ ಬಂದು ದಟ್ ಈಸ್ ದ ಡಿಫ್ರೆನ್ಸ್. ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಅದರ್ ಪಾಠ ಅದು ತಗೋಬಹುದು, ಅದಕ್ಕೆ ಪ್ರಮಾಣ ಅಷ್ಟೇ ಇಲ್ಲ. ಅದಕ್ಕೆ ಬೇಸಿಕಲಿ ಒನ್ಲಿ ಥಿಂಗ್ ಇಸ್ ಆರ್ಡರ್ಲಿ ಇದೆ ಎಂಬುದೇ ಒಂದೇ ರೀಸನ್, ಅದರ್ವೈಸ್ ಇಟ್ ಡಸಂಟ್ ಕನ್ವಿನ್ಸ್ ಮೀ ದಟ್ ಮಚ್. ಇದಕ್ಕೆ ಪ್ರಮಾಣ ಇದೆ, ಅಂಡ್ ಆಲ್ಸೋ ದ ಕಾಂಟೆಕ್ಚುಲಿ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ನೆಕ್ಸ್ಟ್ ಬಂದು ನಾವು ಸ್ಥೂಲ, ದಿಸ್ ಇಸ್ ದ ಒಂದೊಂದು ಇಂದ್ರಿಯದಲ್ಲಿನೂ ಒಂದೊಂದು ನಾವು ಏಳಲ್ಲಿ ಈ ತತ್ವಗಳನ್ನ ಇಟ್ಟುಕೊಂಡು ಅಲ್ಲಿ ಹೊರಗೆ ಬ್ರಹ್ಮಾಂಡದಲ್ಲಿ ಇರುವಂತ ಆಯಾ ತತ್ವಕ್ಕೆ ನಿಯಾಮಕನಾದಂತ ಅದೇ ದೇವನು ಇಲ್ಲಿ ನನ್ನ ದೇಹದಲ್ಲಿ ಪಿಂಡಾಂಡದಲ್ಲಿ ಇದ್ದಾನೆ. ಅಲ್ಲಿ ಹೇಗೆ ಆ ತತ್ವೇಶರಲ್ಲಿ ಇದ್ದು ಆ ಕಾರ್ಯ ಮಾಡ್ತಾನೋ, ಇಲ್ಲಿನೂ ನಲ್ಲಿ ನಮ್ಮ ದೇಹದಲ್ಲಿನೂ ಈ ಜ್ಞಾನೇಂದ್ರಿಯಗಳಲ್ಲಿ ಈ ಒಂದು ಜ್ಞಾನಕ್ಕೆ ಸಾಧನವಾದಂತ ಈ ಏಳು ಇಂದ್ರಿಯಗಳಲ್ಲಿ ಇದ್ದು ನಮ್ಗೆ ಜ್ಞಾನವನ್ನ ಕೊಡ್ತಾನೆ ಈ ದೇವತೆಗಳನ್ನ ಇಟ್ಟುಕೊಂಡು ಈ ಚಿಂತನೆ. ಫಸ್ಟ್ ಟು ಸ್ಟಾರ್ಟ್ ವಿತ್ ಬರೀ ಹೆಸರು ಕರೆಸ್ಪಾಂಡಿಂಗ್ ಎಲ್ಲೆಲ್ಲಿ ಅಂತ. ನೆಕ್ಸ್ಟ್ ಸ್ವಲ್ಪ ನಮ್ಗೆ ಅಭ್ಯಾಸ ಆದ್ರೆ ನೆಕ್ಸ್ಟ್ ಬಂದು ಈ ಹೆಸರಿಗೆ ಒಂದು ಸ್ಥೂಲವಾಗಿ ಒಂದೊಂದು ಮೀನಿಂಗ್ ಏನು ಅಂತ ಚಿಂತನೆ. ಯಾಕೆಂದ್ರೆ ಸುಮ್ನೆ ಪದ್ಮನಾಭ ಹೇಳಿದ ಪುಣ್ಯ ಉಂಟು, ಪದ್ಮನಾಭ ಅಂತ ಹೇಳುವಾಗ ಅವನ ಗುಣವನ್ನ ಚಿಂತನೆ ಮಾಡ. ಸೊ ಈ ಎಂಗೇಜ್ ಯುವರ್ ಮೈಂಡ್ ಇನ್ ಥಿಂಕಿಂಗ್ ಅಬೌಟ್ ಹಿಮ್. ಆವಾಗ ಮನಸ್ಸು ಎಲ್ಲಿನೂ ಓಡೋದಿಲ್ಲ, ಅಲ್ಲೇ ನಿಂತಿರುತ್ತೆ. ಬಿಕಾಸ್ ಯು ಆರ್ ಮೋರ್ ಬಿಸಿ ಟ್ರೈಯಿಂಗ್ ಟು ಸೀ ದ ಕ್ವಾಲಿಟಿ. ನಮ್ಮ ಕಣ್ಣು ಮುಚ್ಕೊಂಡು ಆ ಒಂದು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಪದ್ಮನಾಭ ಅಂತ ಹೇಳುವಾಗ ದಟ್ ಪಿಚ್ಚರ್ ದ ಮೈಂಡ್ ಮನೋಮಯಿ ಪ್ರತಿಮಾ ಅಂತ ಹೇಳ್ತಾರೆ, ಮನಸ್ಸಲ್ಲಿ ಅದು ಒಂದು ಥಾಟ್ ಬರುತ್ತೆ ನಮ್ಗೆ. ಸೊ ಮೈಂಡ್ ಈಸ್ ವೆರಿ ಬಿಸಿ ಡ್ರಾಯಿಂಗ್ ದಟ್ ಪಿಕ್ಚರ್ ಅಬೌಟ್ ಭಗವಂತನ ಕ್ವಾಲಿಟಿ. ಹೀಗೆ ಚಿಂತನೆ ಅದು ಹೇಗೆ ಮಾಡೋದಂದ್ರೆ ಪದ್ಮನಾಭ ಅಂತ ಹೇಳುವಾಗ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಮೀನಿಂಗ್ ಇಸ್ ಆ ಒಂದು ಇಡೀ ಜಗತ್ತು ಅಂಬೋದೇ ಒಂದು ಪದ್ಮ. ಅದನ್ನ ತನ್ನ ನಾಭಿಯಲ್ಲಿ, ಅಂದ್ರೆ ನಾಭಿ ಅಂದ್ರೆ ಸೆಂಟರ್, ದೇವರಿಗೆ ಸೆಂಟರ್ ಅಂತಿಲ್ಲ, ಬಟ್ ನಾಭಿ ಅಂದ್ರೆ ಒಂದು ಕೇಂದ್ರವಾಗಿ ಇಟ್ಟುಕೊಂಡು ಅದನ್ನ ಅಷ್ಟು ಒಂದು ಚೆಂದಾಗಿ ನೋಡ್ಕೊಳ್ತಾನೆ ಪದ್ಮನಾಭ ಅಂತ. ಒಂದು ಆ ಒಂದು ಪದ್ಮ ಅಥವಾ ಇಡೀ ಒಂದು 14 ಲೋಕಗಳನ್ನು ತನ್ನ ಉದರದಲ್ಲಿ ಧರಿಸಿದ್ದಾನೆ ಅಂತ. ಇನ್ನೊಂದು ಏನು ಅಂದ್ರೆ ಅವನ ಇದು ಒಂದು ಇನ್ನೊಂದು ಚಿಂತನೆ ಏನಂದ್ರೆ ಅವನ ನಾಭಿ ಮಾತ್ರ ಪದ್ಮ ಅಲ್ಲ, ಎಲ್ಲವೂ ಪದ್ಮ. ನಾವೇ ಹೇಳ್ತೀವಲ್ಲ, ಕಣ್ಣು ಪದ್ಮ, ಕೈ ಪದ್ಮ, ಪಾದ ಪದ್ಮ, ಎಲ್ಲವೂ ಪದ್ಮ ಪದ್ಮ ಅಂತಾನೆ ಹೇಳ್ತೀವಿ ನಾವು. ಅಂದ್ರೆ ಏನು, ಸಂಘ ಇಲ್ಲ ಅವನಿಗೆ. ಎಲ್ಲಿ ಪದ್ಮ ತರ ಅವನು ಎಲ್ಲ ವಿಶಾಲವಾಗಿ ಇದೆ ಅವನಲ್ಲಿ, ಯಾವ ವಿಷಯ ಜೊತೆಲಿನೂ ಅವನಿಗೆ ಅಂಟುವಿಕೆ ಎಂಬುದೇ ಇಲ್ಲ ಅಂತ ಚಿಂತನೆ ಮಾಡಿದ್ರೆ ನಮ್ಮಲ್ಲಿನೂ ಆ ಗುಣಗಳು ಬರುತ್ತೆ. ಈ ಗುಣ ಬಂದಾಗ ಏನಾಗತ್ತ, ನಾವು ಮುಂಚೆ ಹೇಳಿದ್ವಿ ಈ ಸಂಧಿ ಶುರು ಆದಾಗ ಇಂಟ್ರೊಡಕ್ಷನ್, ಏನು ಈ ಒಂದು ಉಪಾಸನೆಯಿಂದ ಏನಾಗತ್ತಂದ್ರೆ ಈ ದೇಹವನ್ನ ಬಿಟ್ಟು ಈ ಜೀವ ಹೋಗುವಾಗ ನೋವು ಇರೋದಿಲ್ಲ ಅಂತ. ಯಾಕೆ ಇರೋದಿಲ್ಲ, ಇವನು ಪದ್ಮನಾಭ ಅಂತ ನೀವು ಚಿಂತನೆ ಮಾಡ್ತಾ ಬಂದ್ ಸುಮ್ನೆ ಪದ್ಮನಾಭ ಸಂಗರಹಿತ, ಇವನ ಎಲ್ಲ ಅವಯವಗಳು ಪದ್ಮ ವಿಶಾಲವಾಗಿ ಇದ್ದಾನೆ, ವಿಶಾಲವಾದ ಕಣ್ಣಿಂದ ನೋಡ್ತಾ ಇದ್ದಾನೆ, ವಿಶಾಲವಾದ ಕೈ ಇದೆ ಅವನಿಗೆ, ಪದ್ಮದಂತೆ ಇದೆ ಅಂತ ಚಿಂತನೆ ಮಾಡ್ತಾ ಸಂಗರಹಿತ ಅಂತ ಚಿಂತನೆ ಮಾಡಿದ್ರೆ ನಮಗೇನು ಆ ಒಂದು ಜೀವ ದೇಹವನ್ನ ಬಿಟ್ಟು ಹೋಗುವಾಗ ನನ್ನದು ಅಂಬೋ ಸಂಬಂಧ ಇರೋದಿಲ್ಲ, ಅಷ್ಟು ಅಂಟುಕೊಳ್ಳೋದಿಲ್ಲ. ಸೊ ಇಟ್ ಬಿಕಮ್ಸ್ ವೆರಿ ಈಸಿಯರ್, ನೋವು ಇರೋದಿಲ್ಲ. ಎಲ್ಲಿ ಇದ್ರು ಪ್ರಯಾಣ ಅಲ್ಲ ಹೇಳಿದ್ದಾರೆ, ಈ ಪ್ರಯಾಣದಲ್ಲಿ ಅಪ್ ಅಂಡ್ ಡೌನ್ ಇರೋವಾಗ್ಲೂ ನಮ್ಗೆ ವಿ ಡೋಂಟ್ ಎಕ್ಸ್ಪೀರಿಯನ್ಸ್ ದ ಪೇನ್, ಬಿಕಾಸ್ ಯು ನೋ ದಟ್ಸ್ ನಾಟ್ ಮೀ ಅಂಬೋದು ಗೊತ್ತಾಗತ್ತೆ. ಸೊ ಈ ಪದ್ಮನಾಭ ಅಂತ ಒಂದು. ಇನ್ನೊಂದು, ಈ ಒಂದು ಲೋಕಗಳು 14 ಲೋಕಗಳು ಮಾತ್ರ ಅಲ್ಲ, ಅಲ್ಲಿ ಇರುವಂತ ಎಲ್ಲಾ ದೇವತೆಗಳಿಗೇನು ಅವನು ಪ್ರಕಾಶವನ್ನ ಕೊಡ್ತಾನೆ. ಮತ್ತು ಇವನು ಪದ್ಮದಂತೆ ಇದ್ದಾನೆ, ಪದ್ಮಕ್ಕೆ ಅಷ್ಟು ಪ್ರಕಾಶ ಇಲ್ಲ, ಬಟ್ ಇವನಲ್ಲಿ ಎಲ್ಲಾ ಭಾ ಅಂದ್ರೆ ಅನೇಕ ಮೀನಿಂಗ್ ಉಂಟು. ಒಂದು ಪ್ರಕಾಶ ಅಂತ ಅಂದ್ರೆ
ಎಲ್ಲ ಕಣ್ಣಲ್ಲಿ ಅವನು ಪದ್ಮನಾಭ ಪ್ರಕಾಶವಂತನಾಗಿ ವಿಶಾಲವಾದ ಪದ್ಮದಂತೆ ಕಣ್ಣು, ಬಟ್ ಅಟ್ ದ ಸೇಮ್ ಟೈಮ್ ಪ್ರಕಾಶವಂತ ಅಂತ ಚಿಂತನೆ ಮಾಡಿದ್ರೆ ಆ ಒಂದು ಪ್ರಕಾಶ ಅಂದ್ರೆ ಆ ಜ್ಞಾನ ನಮ್ಮಲ್ಲಿನೂ ಮೂಡತ್ತ. ಒಂದು ಇನ್ನೊಂದು, ನಮ್ಮ ಕಣ್ಣು ಚಂದಾಗಿರತ್ತ, ಪ್ರಕಾಶವಾಗಿರತ್ತ, ಇದ್ದ ಇದ್ದ ಕೆಪಾಸಿಟಿ, ಇಂದ್ರಿಯಗಳು ಬರುವಾಗ ಇಂದ್ರಿಯಕ್ಕೆ ಪ್ರಕಾಶ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಲ್ಲವೂ ಒಂದು ಅಗ್ನಿ ಜ್ಯೋತಿ ತೇಜಸ್ತತ್ವದಿಂದ ಆದದ್ದು. ಸೊ ಎಲ್ಲವೂ ಜ್ಞಾನೇಂದ್ರಿಯ ಪ್ರಕಾಶ. ಅದೊಂದು ಫಿಸಿಕಲ್ ಆಗ ತಕೊಂಡ್ರು ಆಸ್ ಯು ಗೆಟ್ ಓಲ್ಡ್ ಒಂದೊಂದು ಇಂದ್ರಿಯನು ತನ್ನ ತನ್ನ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಹೀಗೆ ಅವನನ್ನ ಚಿಂತನೆ ಮಾಡ್ತಾ ಇರಿ, ಪದ್ಮನಾಭ ಪದ್ಮನಾಭ ಅಂತ ಮಾಡಿದ್ರೆ ನಮ್ಮ ಕಣ್ಣು ಈ ಒಂದು ಲೌಕಿಕ ವಿಷಯದಲ್ಲ, ನಮ್ಮ ಕಣ್ಣು ಚೆನ್ನಾಗಿರತ್ತೆ, ಕೈ ಕಾಲು ಎಲ್ಲವೂ ಚೆನ್ನಾಗಿರತ್ತೆ. ಸೊ ಪದ್ಮನಾಭ ಅವನು ಆಶ್ರಯ, ಪದ್ಮನಾಭ ಅಂದ್ರೆ ಆಶ್ರಯವಾಗಿದ್ದ ಅಂದ್ರೆ ಪದ್ಮ ಇದಕ್ಕೆ ಪದ್ ಎಂಬೋ ಧಾತುವಿಗೆ ಆಶ್ರಯ ಅಂತ, ಪಾದ ಅಂತ ಹೇಳ್ತೀವಿ ನಾವು. ಆಶ್ರಯವೂ ಅವನೇ ಮತ್ತು ಜ್ಞಾನಕ್ಕೆ ಸಾಧಕ ಸಾಧನೆ ಟೂಲ್ ಇಸ್ ಆಲ್ಸೋ ಅವನೇ, ಅವನೇ ಮಾಡಿಸಬೇಕು. ಸೊ ಅದಕ್ಕೇನೋ ಪದ್ಮನಾಭ ಅಂತ ಅವನು ಆಶ್ರಯ ಅಂಬೋ ಒಂದು ಚಿಂತನೆ. ಸೊ ಹೀಗೆ ಪದ್ಮನಾಭ ಅಂತ ಒಂದು ಏನೋ ಒಂದು ಏನು ನಿಮ್ ಮನಸ್ಸಿಗೆ ಬರುತ್ತೋ ಒಂದನ್ನ ಹಿಡ್ಕೊಂಡು ಆ ಒಂದು ನೀವು ಪದ್ಮನಾಭ ಅಂತ ಕೈಯಿಂದ ಕೆಲಸ ಮಾಡುವಾಗ ಪದ್ಮನಾಭ ಅಂತ ಚಿಂತನೆ ಮಾಡಿದಾಗ ಆ ಒಂದು ಥಾಟ್ ಬಂದ್ರೆ, ಒಂದ್ಸರ್ತಿ ಬಂದ್ರೆ ಯು ವಿಲ್ ಗೆಟ್ ಇಟ್ ಅಗೇನ್ ಆಲ್ಸೋ. ಸೊ ಪದ್ಮನಾಭ ಅಂತ ಹೀಗೆ ಚಿಂತನೆ. ಪದ್ಮನಾಭನು ಪಾಣಿ ಒಳಗಿಸ ವದನದಲ್ಲಿ ಋಷಿಕೇಶನು, ವದನದಲ್ಲಿ ಋಷಿಕೇಶ ಅಂದ್ರೆ ಬಾಯಲ್ಲಿ ಋಷಿಕೇಶ, ಋಷಿಕೇಶ ಋಷಿಕ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಪತಿಯಾದಂತ ಅಂದ್ರೆ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಬಾಯಿಂದ ಏನೇನು ಆಡಬಾರದು ಮಾತೆಲ್ಲ ಬಂದ್ಬಿಡುತ್ತೆ ಸಮಟೈಮ್ಸ್. ಋಷಿಕೇಶ ಅಂತ ಚಿಂತನೆ ಮಾಡ್ತಾ ಇದ್ರೆ ಋಷಿಕೇಶ ಇದ್ದಾನೆ ಅಗ್ನಿಯೊಳಗೆ. ಅಗ್ನಿ ಎಂಬುದು ಸುಟ್ಟು ಬಿಡುತ್ತೆ, ತಪ್ಪುಗಳೆಲ್ಲ ಸುಟ್ಟು ಬಿಡುತ್ತೆ, ಪಾಪಗಳೆಲ್ಲ ಸುಟ್ಟು ಬಿಡುತ್ತೆ. ಆ ಅಂತ ಅಗ್ನಿಯಲ್ಲಿ ಅವನು ಋಷಿಕೇಶ ಇದ್ರೆ ಈ ಪುಟ್ಸ ಚೆಕ್ ಆನ್ ಅವರ್ ಟಂಗ್ ವೆನ್ ಅವರ್ ವಿ ಟ್ರೈ ಟು ಅಟರ್ ಸಮ್ ಕೋಪದಿಂದಲೋ ಏನೋ ಒಂದು ಉದ್ವೇಗದಿಂದ ಆಡಬಾರದ ಮಾತುಗಳು ಬಂದ್ಬಿಡುತ್ತೆ ಅದಕ್ಕೆ. ಮತ್ತು ಈ ಅಗ್ನಿಯನ್ನ ಸ್ಮರಣೆ ಮಾಡಿದ್ರೆ ನಮ್ಮಲ್ಲಿ ನಮ್ಮ ನಮ್ಮ ಲೆವೆಲ್ಲಿ ಆ ಮಾತುಗಳು ಸರಿಯಾಗಿ ಬರುತ್ತೆ, ಸ್ಪಷ್ಟತ್ವ ಇರುತ್ತೆ. ಆ ನಮ್ಮ ನಮ್ಮ ಲೆವೆಲ್ಲಿ ವಿ ಕ್ಯಾನ್ ಇನ್ ಅವರ್ ಓನ್ ಲೆವೆಲ್ಲಿ ವಿ ವಿಲ್ ಬಿ ಏಬಲ್ ಟು ರೀಚ್ ದ ಮ್ಯಾಕ್ಸ್. ಇಟ್ಸ್ ನಾಟ್ ಅ ಕಾಂಪಿಟೇಷನ್ ವಿತ್ ಅದರ್ಸ್, ಕಾಂಪಿಟೇಷನ್ ವಿತ್ ಇನ್ ವಾಟ್ ಐ ವಾಸ್ ಯೆಸ್ಟರ್ಡೇ ಟು ವಾಟ್ ಐ ಆಮ್ ಟುಡೇ. ಹಾಗೆ ಆ ಒಂದು ಋಷಿಕೇಶನ ಚಿಂತನೆಯನ್ನ ಮಾಡಬೇಕು. ಮತ್ತು ನಾಸಿಕ ಸದನದಲ್ಲಿ ಶ್ರೀಧರನು, ಶ್ರೀಧರ ಅಂದ್ರೆ ಆ ಒಂದು ಶ್ರೀಧರ ಅಂದ್ರೆ ನಮ್ಗೆ ಮಾಮೂಲ ಅದು ಜ್ಞಾಪಕ ಬರುತ್ತೆ, ಆ ಒಂದು ಲಕ್ಷ್ಮೀ ಸಹಿತನಾದವನು ಅಂತ ಒಂದು ಇಂಡಿಕೇಶನ್. ಆಮೇಲೆ ಎಲ್ಲಾ ಶ್ರೀ ಅಂದ್ರೆ ಈ ಇಂದ್ರಿಯಗಳೇ ಎಲ್ಲ ಜ್ಞಾನೇಂದ್ರಿಯವನ್ನು ಧ ಅಂದ್ರೆ ಧರಿಸಿದ್ದಾನೆ ಅವನೇ ಆಶ್ರಯ. ನಾಟ್ ಜಸ್ಟ್ ದ ಮೂಗು ಮಾತ್ರ ಇಲ್ಲ, ನಾಸಿಕೇಂದ್ರಿಯ ಮಾತ್ರ ಇಲ್ಲ, ಎಲ್ಲ ಇಂದ್ರಿಯಗಳನ್ನು ಇವನು ಶ್ರೀ ಆ ಒಂದು ಆ ಸಂಪತ್ತು ಆ ಜ್ಞಾನ ಕೊಡುವಂತ ಈ ಒಂದು ಶ್ರೀಕರವನ್ನ ಕೊಡುವಂತ ಈ ಒಂದು ಜ್ಞಾನೇಂದ್ರಿಯವನ್ನ ಧಾರಣೆ ಮಾಡಿದ್ದಾನೆ. ಧಾರಣೆ ಮಾಡಿ ಏನು ಮಾಡ್ತಾನೆ, ಶ್ರೀ ಧ ರ ಅಂದ್ರೆ ನಮಗೆ ಒಂದು ಆನಂದವನ್ನ ಕೊಡ್ತಾನೆ. ಅಂದ್ರೆ ಇಲ್ಲಿ ಆನಂದ ಅಂದ್ರೆ ಆನಂದದ ಅನುಭವವನ್ನ ಕೊಡ್ತಾನೆ. ಆ ಆನಂದವ ಅನುಭವವನ್ನ, ಅನುಭವ ಅಂದ್ರೆ ಯು ರಿಯಲೈಸ್ ಇಟ್, ಅನುಭವ ಆಗತ್ತೆ, ಯು ಹ್ಯಾವಿಂಗ್ ಇಟ್ ಇಸ್ ಸಮಥಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ಈ ಎಕ್ಸ್ಪೀರಿಯನ್ಸ್. ಸೊ ಹಾಗೇನೆ ನಮ್ಮ ಜ್ಞಾನ ಬರತ್ತೆ ಬಂದು ಆ ಒಂದು ಅನುಭವ, ಏನ್ ಅನುಭವ, ಈ ಶ್ರೀಧರ ಈ ಒಂದು ಲಕ್ಷ್ಮೀ ನಾರಾಯಣ ಕೊಡ್ತಾನಂತೆ. ಲೌಕಿಕ ವಿಷಯ ತಗೊಂಡ್ರೂ ಶ್ರೀಧರ ಅವನೇ ನಮ್ಗೆ ಈ ಲೌಕಿಕ ಸಂಪತ್ತು ನಮ್ಗೆ ಬೇಕೇ ಬೇಕಾಗಿರತ್ತೆ ನಮ್ಮ ಡೇ ಟು ಡೇ ಲೈಫ್ಗೆ. ಆ ಸಂಪತ್ತನ್ನು ಅವನು ಕೊಡ್ತಾನೆ ಈ ಮೂಗಲ್ಲಿ ಇದ್ದು, ಮೂಗು ಘಾಣೇಂದ್ರಿಯದಿಂದ ಇರ್ತಾನೆ. ಮತ್ತು ಮೋರ್ ದನ್ ದಟ್, ಏನೇ ವಸ್ತು ಇದ್ರನು, ನಾವು ಏನೇ ವಸ್ತು ಮೂಸಿದನು ಊಟಕ್ಕೂತಾಗಾಯ್ತು, ಮತ್ತು ಹೂವು ಏನೋ ಮೂಸಿದನು ಅವನು ಚಿಂತನೆಯನ್ನು ಅವನು ಕೊಡ್ತಾನೆ, ಮೂಸುವಂತೆ ಮಾಡ್ತಾನ ಅವನು. ಸೊ ಈ ಒಂದು ಶ್ರೀಧರ ಸದನ ನಾಸಿಕ ಸದನದಲ್ಲಿ ಶ್ರೀಧನು ಜಿಹ್ವೆಯೊಳಗಿಪ್ಪ ವಾಮನನು ಅಂತ, ಜಿಹ್ವೆ ರಸನೇಂದ್ರಿಯದಲ್ಲಿ ವಾಮನನ್ನ ಚಿಂತನೆ ಮಾಡಬೇಕು. ವಾಮನ ಅಂಬುದು ವಾಮಂ ನಯತಿ, ಭದ್ರ ಒಂದು ರಕ್ಷಣೆಯನ್ನು ಕೊಡುತ್ತೆ. ಮತ್ತು ವಾಮನ ಅಂಬುದು ಆ ಸೌಂದರ್ಯಪ್ರದ ಅಂದ್ರೆ, ಯಾರಿಗೆ ಸೌಂದರ್ಯಪ್ರದ ಅಂದ್ರೆ ನಮ್ಮಲ್ಲಿ ದೇವತೆಗಳು ಇದ್ದಾರೆ, ಆ ದೇವತೆಗಳು ನಾಡಿಗಳಲ್ಲಿ ಆ ದೇವತೆಗಳಿದ್ದಾರೆ. ಆ ದೇವತೆಗಳಲ್ಲಿ ಎಸ್ಪೆಷಲಿ ಸ್ತ್ರೀ ದೇವತೆಗಳಿಗೆ ಅವರಲ್ಲಿ ಇರುವಂತಹ ಸೌಂದರ್ಯ ಇವನೇ ಕೊಡುವಂತದ್ದು. ಅದು ಚಿಂತನೆ ಮಾಡಿದ್ರೆ ನಮ್ಮಲ್ಲಿನ ಸೌಂದರ್ಯ ಬರುತ್ತೆ. ಅಂದ್ರೆ ನಾವು ಎಲ್ಲಕ್ಕೂ ವೆರಿ ಬ್ಯೂಟಿಫುಲ್ ಅಂತ ಅರ್ಥ ಇಲ್ಲ, ನಮ್ಮ ಚರ್ಯೆ ಎಲ್ಲದಲ್ಲಿನೂ ಒಂದು ಒಳ್ಳೆತನ ಇರುತ್ತೆ. ಮತ್ತು ಇನ್ನೊಂದು ವಾಮನ ಅಂತ ಹೇಳೋ ಮೂಲಕವಾಗಿ ಆ ಒಂದು ವಾಮ ಮಾರ್ಗ ಅಂತ ಇರುತ್ತೆ. ಕೆಟ್ಟ ರೀತಿಯಿಂದ ಸಮಟೈಮ್ಸ್ ಯು ಆರ್ ಮಿಸ್ಲೆಡ್ ಡ್ರಾನ್ ಟುವರ್ಡ್ಸ್ ರಾಂಗ್ ಪಾತ್. ವಾಮ ಮಾರ್ಗ, ವಾಮಾಚಾರ ಈ ತರ ಎಲ್ಲ ಇರುತ್ತೆ. ವಿ ಗೆಟ್ ಇನ್ ಟು ಟ್ರಬಲ್ ವಿಥೌಟ್ ನೋಯಿಂಗ್ ಅವರ್ ಸೆಲ್ಫ್. ಯಾರೋ ಏನೋ ಪರಿಹಾರ ಹೇಳ್ತಾರೆ ಅವರ ಹತ್ರ ಹೋಗ್ತೀವಿ, ಇವ್ರು ಹೇಳ್ತಾರೆ ಇವ್ರ ಹತ್ರ ಹೋಗ್ತೀವಿ. ವಿಥೌಟ್ ಇವನ್ ನೋಯಿಂಗ್ ದ ಪಿಟ್ ಫಾಲ್ಸ್ ವಿ ಎಂಡ್ ಅಪ್ ಬಿಕಮಿಂಗ್ ಅ ಪಾನ್ ಇನ್ ದ ಹ್ಯಾಂಡ್ಸ್ ಆಫ್ ರಾಂಗ್ ಪೀಪಲ್ ಆಗುತ್ತೆ. ಸೊ ಫ್ರಮ್ ದಟ್ ಇಟ್ ಪ್ರೊಟೆಕ್ಟ್ ಮಾಡ್ತಾನೆ. ಸೊ ಇವನು ವಾಮನ ವಾಮ ಮಾರ್ಗಕ್ಕೆ ಹೋಗಲಂಗೆ ಪ್ರೊಟೆಕ್ಟ್ ಮಾಡ್ತಾನೆ. ಮತ್ತು ವಾಮ ಅಂದ್ರ ವಾ ಅಂದ್ರ ಜ್ಞಾನ, ಮಾ ಅಂದ್ರ ಶಾಸ್ತ್ರ ರೀತಿಯಿಂದ ಇರುವಂತಹ ಜ್ಞಾನವನ್ನ ಕೊಟ್ಟು ನಯತಿ ಆ ಒಂದು ಡೈರೆಕ್ಷನ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಸೊ ಹೀಗೆ ವಾಮನ ಅಂತ ಚಿಂತನೆ ಮಾಡೋದು. ಆಮೇಲೆ ತ್ವಕ್ ಮೃದುಳ ತ್ವಕ್ ದೇಶದಿ ಆ ಒಂದು ಒಂದು ಚರ್ಮದಲ್ಲಿ ಅವನು ತ್ವಗ್ ಇಂದ್ರಿಯದಲ್ಲಿ ಅವನು ತ್ರಿವಿಕ್ರಮನಾಗಿದ್ದಾನೆ. ಈ ತ್ರಿವಿಕ್ರಮನಾಗಿದ್ದಾನೆ ಅಂದ್ರೆ ಇದಕ್ಕೆ ಅನೇಕ ಮೀನಿಂಗ್ ಹೇಳ್ತಾರೆ. ದ ಒನ್ ಮೀನಿಂಗ್ ವಿ ಕ್ಯಾನ್ ಟೇಕ್ ಇಸ್ ಈ ಚರ್ಮ ಇಡೀ ದೇಹ ಪೂರ ವ್ಯಾಪ್ತವಾಗಿದೆ. ಎಲ್ಲಾ ಕಡೆನೂ ನಮ್ಗೆ ತ್ವಗೀಂದ್ರಿಯ ಇದೆ. ಎಲ್ಲಾ ಕಡೆ ಟಿಪ್ ಆ ಒಂದು ಕೂದಲಿಂದ ಉಗುರು ತನಕ ಪಾದ ತನಕ ಎಲ್ಲಾ ಕಡೆನೂ ಇದೆ. ಹಾಗೆ ಎಲ್ಲಾ ವ್ಯಾಪ್ತವಾಗಿದೆ. ಹಾಗೆ ತ್ರಿವಿಕ್ರಮ ರೂಪ ಭಗವಂತ ಮೂರು ಲೋಕವನ್ನು ವ್ಯಾಪ್ತನಾಗಿದ. ಅವನನ್ನ ಎಲ್ಲಾ ಮೂರು ವೇದಗಳು ಅವನ ವಿಕ್ರಮ ಅಂದ್ರ ಅವನ ಪಾದ ಎಷ್ಟೆಷ್ಟು ಮಹಿಮ ಮಾಡಿತ್ತು ಅಂತ ಮೂರು ವೇದಗಳು ಹೇಳುತ್ತ ಒಂದು. ಇನ್ನೊಂದು ಹೇಳ್ತಾರ ಈ ತ್ರಿವಿಕ್ರಮನನ್ನ ಲಕ್ಷಣವನ್ನ ಕೊಡುವಾಗ ವಾದಿರಾಜರು ತುಂಬಾ ಸುಂದರವಾಗಿ ಹೇಳ್ತಾರೆ. ಈ ತ್ರಿವಿಕ್ರಮ ರೂಪ ಹೇಗಿದೆ ಅಂದ್ರೆ ಒಂದು ಕೈಯಲ್ಲಿ ದಟ್ ಈಸ್ ಅಪ್ಪರ್ ರೈಟ್ ದೇವರ ರೈಟ್ ದೇವರ ಪಿಕ್ಚರ್ ಅಂತ ಒಂದು ಬರೆದಿದ್ರೆ ಆ ದೇವರ ರೈಟ್ ನಾಟ್ ಅವರ್ ರೈಟ್ ಅಲ್ಲಿ ಗದೆ ಇದೆ. ಗದೆ ಚಕ್ರ ಮತ್ತು ಒಂದು ಸರ್ಕಲ್ ಆಗಿ ಬಂದ್ರೆ ಲೋವರ್ ಸೈಡ್ ಬಂದು ಶಂಖ ಮತ್ತು ಪದ್ಮ ಇದೆ. ಆ ಪದ್ಮ ಯಾವ ಕೈಯಲ್ಲಿ ಇದೆಯೋ ವಿಶೇಷವಾಗಿ ಅಲ್ಲಿ ಅಕ್ಷಮಾಲಾನು ಇದಂತ. ಆ ಒಂದು ಬೀಡ್ಸ್ ಆ ಜಪ ಮಾಡುವಂತ ಆ ಬೀಡ್ಸ್ ಇದೆಲ್ಲ ಅದನ್ನು ಆ ಕೈಯಲ್ಲಿ ಕೊಡ್ಬೇಕಂತೆ. ಮತ್ತು ಬಣ್ಣ ಹೇಗಿದೆ ಅಂದ್ರೆ ಒಂದು ಇಟ್ಸ್ ಲೈಕ್ ಫುಲ್ ಮೂನ್ ಆಕರ ಸ್ವಲ್ಪ ಅದು ಸ್ವಲ್ಪ ಮಾಣಿಕ್ಯ ಒಂದು ಟಿಂಜ್ ಅಸ್ ಫುಲ್ ಮೂನ್ ರೈಸಸ್ ಒಂಥರ ಒಂದು ಟಿಂಜ್ ಇರತ್ತೆ ಒಂದು ಜಸ್ಟ್ ಟಿಂಜ್ ಆಫ್ ಮಾಣಿಕ್ಯವರ್ಣ ಪ್ಲಸ್ ಆ ಇಂದು ಚಂದ್ರನ ಇಟ್ಸ್ ನಾಟ್ ಪ್ಯೂರ್ ವೈಟ್ ಇಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್ ಕಲರ್ ಮುತ್ತಿನ ಬಣ್ಣ. ಸೊ ಹಾಗೆ ಅವನ ಬಣ್ಣ ಇದೆ ಅಂತ ಹೇಳ್ತಾರೆ. ಅದ್ ಹೇಳುವಾಗ ಚಮತ್ಕಾರವಾಗಿ ಹೇಳ್ತಾರೆ ಅವನು ಗದೆ ಇಟ್ಕೊಂಡಿದ್ರು ಅವನು ಅಗದ ಅಂತ ಚಿಂತನೆ ಮಾಡಿದ್ದ. ಅಂದ್ರೆ ಏನು ಅಗದ ಅಂದ್ರೆ ಏನು ಅಂದ್ರೆ ಗದ ಇಟ್ಕೊಂಡಿದ್ದಾನೆ ಆ ಗದೆಯಿಂದ ಏನ್ ಮಾಡ್ತಾನೆ ಅಗದ ಅಂದ್ರ ಔಷಧಿ ಅಂತ ಅರ್ಥ. ಇವನ್ ತ್ರಿವಿಕ್ರಮ ಅಲ್ಲವಾ ಈ ಮೂರು ಲೋಕದಲ್ಲಿನೂ ತ್ರಿವಿಕ್ರಮ ಅಂದ್ರೆ ಇನ್ನೊಂದು ಮೀನಿಗೆ ಮೂರು ಲೋಕ ಈ ವ್ಯಾಪ್ತನಾದ ಈ ಮೂರು ಲೋಕದಲ್ಲಿ ಎಲ್ಲರೂ ಈ ಸಂಸಾರದಲ್ಲಿ ಇರುವಂತ ಈ ವಿಷಯ ಸುಖದಲ್ಲಿ ಅದು ವಿಷತುಲ್ಯ ಅದು ಅದಲ್ಲಿ ಬಿದ್ದಿದ್ದಾರಂತೆ ಎಲ್ರು. ಅವ್ರಿಗೆ ಔಷಧಿ ಕೊಡಬೇಕಂತ. ಸೊ ಅದಕ್ಕೆ ಅಗದ ಅಂದ್ರ ಔಷಧಿ ಕೊಡುವನು ಅಂತ. ಈ ಒಂದು ಸಂಸಾರದಲ್ಲಿ ನಮ್ಗೆ ಯಾವ ಯಾವ ಕೆಟ್ಟ ಮಾರ್ಗಗಳು ಯಾವ ಯಾವ್ದು ದುಃಖವೋ ಅದನ್ನ ಸುಖ ಅಂತ ನಾವು ಭಾವನೆ ಮಾಡ್ತೀವೋ ಆ ಒಂದು ಭವರೋಗಕ್ಕೆ ಔಷಧವನ್ನು ಕೊಡುವಂತ ವೈದ್ಯನಾಗಿ ಇವನು ತ್ರಿವಿಕ್ರಮ ಇದ್ದಾನೆ. ಅದಕ್ಕೆ ಅವನು ಒಂದು ಕೈಲಿ ಗದೆ ಇಟ್ಟುಕೊಂಡಿದ್ದಾನೆ ಇದ್ರೂ ಅವನು ಅಗದ ಅಂತ ಔಷಧ ಕೊಡುವನು ಅಂತ. ಹಾಗೆ ಹೇಳ್ತಾರ ಇವನು ತ್ರಿವಿಕ್ರಮ ಎಲ್ಲಾ ವಿಕ್ರಮ ಎಲ್ಲಾ ಕಡೆನೂ ಇವನು ಪಾದ ಹೋಗಿದ್ದಾರೆ. ಬಟ್ ಇವನನ್ನ ತ್ರಿವಿಕ್ರಮ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರ ಹೃದಯ ಗುಹೆಯಲ್ಲಿ ಅವಿಕ್ರಮನಾಗಿ ಇದ್ದು ಬಿಡ್ತಾನಂತೆ. ಅಲ್ಲಿ ಬಿಟ್ಟು ಹೋಗೋದ್ರಿಂದ ಬೇರೆ ನಮ್ಮ ಹೃದಯದಲ್ಲಿ ತನ್ನ ಒಂದು ಹೆಜ್ಜೆ ಒಂದು ಕಾಲನ್ನ ಅವನು ಇಟ್ಟಿದ್ದಾನೆ. ಆ ಕಾಲನ್ನ ಅವನು ತೆಗಿಯೋದೇ ಹೊರಗಡೆ ತೆಗಿಯೋದೇ ಇಲ್ಲ ಅಂದ್ರೆ ಯಾವತ್ತೂ ಅವನು ಪಾದ ಅಂದ್ರೆ ಆಶ್ರಯ ಕೊಡ್ತಾ ನಮ್ಮ ಹೃದ್ ಗುಹೆಯಲ್ಲಿ ನಮ್ ಜೊತೆಯಲ್ಲಿ ಇದ್ದಾನೆ. ಹೀಗೆ ಚಿಂತನೆ ಮಾಡಿ ಅಂತ ವಾದಿರಾಜರು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ಸೊ ಅದು ತ್ರಿವಿಕ್ರಮ ಚಿಂತನೆ. ಹೀಗೆ ತ್ರಿವಿಕ್ರಮ ಆಯ್ತು. ತ್ರಿವಿಕ್ರಮ ಆದ ಮೇಲೆ ಕಣ್ಣಲ್ಲಿ ಮಧುಸೂದನ ಅಂತ ಹೇಳ್ತಾರೆ. ಕಣ್ಣಲ್ಲಿ ಮಧುಸೂದನ ಅಂತ ಹೇಳುವಾಗ ಮಧುಸೂದನ ಅಂಬೋದಕ್ಕೆ ಏನ್ ಮೀನಿಂಗ್, ನಮ್ಗೆ ಗೊತ್ತಿರೋ ಮೀನಿಂಗ್ ಉಂಟು. ಮಧು ಅಂಬೋದ ಇಷ್ಟೇನನ್ನ ಹಾನಿ ಮಾಡಿ ಉದ್ಧಾರ ಮಾಡಿದ ಲೋಕಕ್ಕೆ ಅಂತ. ಹಾಗೆ ಚಿಂತನೆ, ಕಣ್ಣಲ್ಲಿ ಇದ್ದುಕೊಂಡು ಯಾವ ಯಾವ ದೈತ್ಯರು ಎಲ್ಲೆಲ್ಲಿ ಕಣ್ಣಲ್ಲಿ ಇರುವಂತಹ ದೈತ್ಯ ಅಭಿಮಾನಿಗಳು ಎಲ್ಲೆಲ್ಲೆಲ್ಲೋ ನಮ್ ಕಣ್ಣೆಲ್ಲ ಔಟ್ ಆಫ್ ದೇವನ್ನ ಬಿಟ್ಟು ಇತರ ವಿಷಯಗಳು ಏನೋ ಮಾಡುವಂತೆ ಮಾಡಿದ್ರೆ ಅದನ್ನೆಲ್ಲ ಇವನು ನಾಶ ಮಾಡ್ತಾನ ಅವನು ಮಧುಸೂದನ ಅಂತ. ಅದನ್ ಮಧು ಅಂದ್ರೆ ಅಲ್ಲಿ ಹೇಳುವಂತ ಮೀನಿಂಗ್ ಏನಂದ್ರೆ ಮಧು ಅಂತ ಯಾಕೆ ಬಂತು ಅಂದ್ರೆ ಮಧುಸೂದ ಅವನು ದೈತ್ಯನ ಹೆಸರು ಹೌದು. ಯಾವ್ದು ವಿಷಯಗಳೆಲ್ಲ ಸೂಪರ್ಫಿಷಿಯಲಿ ಎಲ್ಲಾ ವಿಷಯಗಳು ಮಧು ಅಂತೆ ನಮ್ಗೆ ಕಾಣಿಸುತ್ತೆ, ಎಲ್ಲ ಒಳ್ಳೇದಂತೇನೆ ನಮ್ಗೆ ಕಾಣಿಸುತ್ತೆ ವಿಷಯ ಸುಖಗಳು. ಇದನ್ನ ಅವನು ಸೂದನ ಅಂದ್ರೆ ನಾಶ ಮಾಡ್ತಾನಂತ ಒಂದು ಮೀನಿಂಗ್. ಇನ್ನೊಂದು ಮೀನಿಂಗ್, ಒಳ್ಳೆ ಮೀನಿಂಗ್ ಏನಂದ್ರೆ ಮಧು ಅಂದ್ರೆ ಅವನೇ ಮಧು, ಅವನೇ ಒಂದು ಸಿಹಿಯಾದ ವಸ್ತು ಅವನೇ. ಆ ಮಧು ಅಂದ್ರೆ ದೇವರು ತನ್ನ ಬಗ್ಗೆಯ ಜ್ಞಾನವನ್ನ. ಸೂದ ಅಂದ್ರೆ ಇಲ್ಲಿ ಏನ್ ಮೀನಿಂಗ್ ಅಂದ್ರೆ ಸೂ ಪ್ಲಸ್ ಉದ ಅಂದ್ರೆ ಉದ ಅಂದ್ರೆ ಜೀವರು, ಕರ್ಮ ಮಾಡುವಂತ ಜೀವರು. ಸೂ ಉದ ಅಂದ್ರೆ ಒಳ್ಳೆ ಕರ್ಮ ಮಾಡುವಂತ ಜೀವರು. ನಾವೊಂದು ತಗೋಬಹುದು ಬಟ್ ನಾವು ಇಟ್ಕೊಳ್ಳೋದು ಉತ್ತಮವಾದ ಜೀವರು ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಮುಂತಾದವರಿಗೆ ಆ ಮಧುವಂತೆ ಇರುವಂತ ತನ್ನನ್ನೇ ಕೊಟ್ಟು ಅವರನ್ನ ನೇಮನ ಮಾಡ್ತಾನ. ಹೀಗೆ ತಿಳ್ಕೊಳ್ಳೋದು ನಾವು. ಚತುರ್ಮುಖ ಮುಂತಾದವರಿಗೇನೋ ಇವನು ತನ್ನ ಜ್ಞಾನವನ್ನ ಕೊಟ್ಟಿದ್ದಾನೆ ಅಂದ್ರೆ ಮಧು ಇಸ್ ಅ ಪ್ಯೂರ್ ಪ್ಲೇಸ್ ಸ್ವೀಟ್ನೆಸ್. ಸೊ ಆ ದೋಷರಹಿತವಾದ ಆ ಜ್ಞಾನವನ್ನ ಚತುರ್ಮುಖನಿಗೆ ಕೊಟ್ಟಿದ್ದಾನೆ. ಆ ಚಿಂತನೆ ಮಾಡುವ ಮೂಲಕವಾಗಿ ನಮ್ಗೇನೋ ಒಂದು ಒಳ್ಳೆ ಜ್ಞಾನ ಬರುತ್ತೆ. ಇದಕ್ಕೆ ಮಧುಸೂದನ ಅಂತ ಹೇಳ್ತಾರೆ ತೆವಿತ್ರ. ಮಧು ವಿರೋಧಿ ಅಂತೆಲ್ಲ, ಮಧು ಅಂದ್ರೆ ಇನ್ನೊಂದು ಮೀನಿಂಗ್ ಇಸ್ ಮಧು ವಿರೋಧಿ ಅಂತ ಕೊಟ್ಟಿದ್ದಾರೆ. ಆದ ಕಾರಣದಿಂದ ಮಧುವಂತೆ ತೋರುವಂತ ವಿಷಯ ಸುಖ ಅದಲ್ಲಿ ನಮ್ಮ ಮನಸ್ಸು ಓಡತ್ತೆ. ಅದಕ್ಕೆ ಕಾರಣವಾದಂತ ಈ ದೈತ್ಯ ಶಕ್ತಿಗಳು ಎಲ್ಲರನ್ನಿಗೂ ನಾಶ ಮಾಡ್ತಾನೆ ಇವನು. ಇವನನ್ನ ಮಧುಸೂದನ ಅಂತ ಚಿಂತನೆ ಮಾಡಿದ್ರ ಅಂತ. ಅದು ಲೋಚನದಲ್ಲಿ, ಬಿಕಾಸ್ ಕಣ್ಣಲ್ಲಿ ಒಂದು ನಿಯಂತ್ರಣ ಬೇಕು ಅದನ್ನ ಹೇಳ್ತಾರೆ. ಆಮೇಲೆ ಕರಣದಲ್ಲಿ ಇಪ್ಪನು ವಿಷ್ಣು ನಾಮಕ ಶ್ರವಣ ಎಂದು ಎನಿಸಿ, ಇವನೇ ಶ್ರವಣ. ಹಾಗೆ ಇಲ್ಲಿ ಶ್ರವಣ ಅಂತ ಹೇಳಿದ್ದಾರೆ. ಹಾಗೆ ಒಂದೊಂದು ಇಂದ್ರಿಯಕ್ಕೇನು ಆಯಾ ಹೆಸರು ಇದೆಲ್ಲ, ಅದು ಭಗವಂತ ಈ ದೇವರ ಹೆಸರುಗಳು ಅಂತ ನಾವು ಚಿಂತನೆ ಮಾಡಬೇಕು. ಇದು ಹೇಗೆ ಚಿಂತನೆ ಮಾಡೋದು ಅಂದ್ರೆ ಒಂದು ಎಕ್ಸಾಂಪಲ್, ಕಿವಿಯಲ್ಲಿ ವಿಷ್ಣು ಅಂತ ಹೇಳಿದ್ದಾರೆ. ಕಿವಿ ದಿಕ್ ದೇವತೆಗಳು, ಈ ದಿಕ್ ದೇವತೆಗಳೇ ವಿಷ್ಣು ಅಂದ್ರೆ ವಿಷ್ಣು ಅಂದ್ರೆ ಎಲ್ಲಾ ಕಡೆನೂ ವ್ಯಾಪ್ತವಾಗಿರುವನು ಮತ್ತು ವ್ಯಾಪ್ತವಾಗಿ ಸುಮ್ಮನೆ ಇರೋದಿಲ್ಲ. ವಿಷಣು ಅಂತ ಶಕಾರ ನಕಾರ ಬಲಂ ಶಕಾರ ಪ್ರಾಣ ಆತ್ಮ ಅಂತ. ನಕಾರ ಬಲಂ ಅಂದ್ರೆ ಆತ್ಮ ಬಲವನ್ನ ದೇವತೆಗಳಿಗೆ ಕೊಡ್ತಾ ಇದ್ದಾನಂತರ. ಆಮೇಲೆ ಶಕಾರ ಪ್ರಾಣ ಆತ್ಮ ಅಂದ್ರೆ ಶಕಾರ ಅಂದ್ರೆ ಎಂಬುದು ಯಾವ್ದನ್ನ ಹೇಳತ್ತಂದ್ರೆ ಅವ್ರಿಗೆ ಪ್ರೇರಕನಾಗಿದ್ದಾನೆ ಅವನು. ಅವನು ಎಲ್ಲಿ ಇದ್ದಾನೆ ಅಂದ್ರೆ ಆತ್ಮ, ಅವನು ಅವರಲ್ಲಿ ಸ್ವಾಮಿಯಾಗಿ ಇದ್ದು ಈ ಎಲ್ಲಾ ಕಡೆನು ವ್ಯಾಪ್ತ ಮಾಡಿಕೊಂಡು ದೇವತೆಗಳಿಗೆ ಪ್ರೇರಣೆಯನ್ನು ಅವನು ಕೊಡ್ತಾನೆ ಮತ್ತು ಅದಕ್ಕೆ ಬೇಕಾದ ಆತ್ಮಬಲ ಮನೋಬಲ ಎಲ್ಲ ಬಲವೂ ಅವನು ದೈಹಿಕ ಬಲ ಎಲ್ಲವೂ ಕೊಡ್ತಾನೆ ಭಗವಂತ ಅಂತ ಚಿಂತನೆ ಇಲ್ಲಿ. ಇನ್ನೊಂದೇನು ಅಂದ್ರೆ ಒಂದೊಂದು ಇಂದ್ರಿಯ ತಕೊಂಡ್ರೂ ಭಗವಂತ ಯಾರು ಅಂತ ತಿಳ್ಕೊಬೇಕಂತ. ಯಾರು ಅಂತ ತಿಳ್ಕೊಳ್ಳೋದು ಅಂದ್ರೆ ಶ್ರವಣ ಎಂದು ಎನಿಸಿ, ಇವನೇ ಶ್ರವಣ. ಅಂದ್ರೆ ಏನು ಅರ್ಥ ಅಂದ್ರೆ ಇದು ಉಪನಿಷದಲ್ಲಿ ಅಕ್ಷರ ಬ್ರಾಹ್ಮಣ ಅಂತ ಬರುತ್ತ. ಯಜ್ಞವಾಲ್ಕ್ಯರು ತಮ್ಮ ಹೆಂಡತಿಯಾದಂತ ಗಾರ್ಗಿಗೆ ಈ ಒಂದು ತತ್ವವನ್ನ ಹೇಳ್ಕೊಡ್ತಾರೆ. ಭಗವಂತ ಯಾರು ಅಂತ ಒಂದೊಂದು ಇಂದ್ರಿಯಕ್ಕೇನು ಹೇಳ್ತಾ ಹೋಗ್ತಾರೆ ಅವರು. ಇಲ್ಲಿ ಶ್ರವಣ ಅಂತ ಹಾಕಿದ್ದ ಅಂದ್ರೆ ಈ ಒಂದು ಶ್ರವಣ ಇಂದ್ರಿಯದಲ್ಲಿ ಇದ್ದು ಶ್ರವಣ ಶಕ್ತಿಯನ್ನ ಕೊಡ್ತಾನೆ ಅವನು. ಆ ಶ್ರವಣದಿಂದ ನಾವು ಎಲ್ಲವೂ ಕೇಳಕ್ಕಾಗತ್ತೆ. ಒಳ್ಳೆ ವಿಷಯಗಳು ಕೆಟ್ಟ ವಿಷಯಗಳು ಎಲ್ಲ ವಿಷಯಗಳು ಅದು ಕೇಳತ್ತ ಆ ಶ್ರವಣ ಇಂದ್ರಿಯ. ಬಟ್ ಈ ಶ್ರವಣ ಇಂದ್ರಿಯದಿಂದ ಅವನ ಮಾತುಗಳನ್ನ ಕೇಳಕ್ಕಾಗೋದೇ ಇಲ್ಲ. ಅವನು ನಿಯಮನ ಮಾಡುತ್ತಾನೆ ಎಲ್ಲವೂ, ಬಟ್ ಅವನ ಬಗ್ಗೆ ತಿಳ್ಕೊಳ್ಳಕ್ಕೆ ಆಗೋದೇ ಇಲ್ಲ. ಹಿ ಇಸ್ ಬಿಯಾಂಡ್ ದಟ್. ನಾವು ಕೇಳುವಂತ ಈ ಪ್ರಾಕೃತ ಶಬ್ದಗಳು ಅವನ ಶಬ್ದಗಳಲ್ಲ. ಅವನು ಇದನ್ನ ದಾಟಿದ್ದಾನೆ. ಒಂದೊಂದಕ್ಕೇನೋ ಹೀಗೆ ಹೇಳ್ತಾರೆ, ಒಂದೊಂದನು ಅವನು ನಿಯಮನ ಮಾಡುತ್ತಾನೆ, ಈ ಶಕ್ತಿಯನ್ನ ಕೊಡ್ತಾನೆ, ಈ ಶ್ರವಣೇಂದ್ರಿಯಕ್ಕೆ ಆ ಶಕ್ತಿ ಉಂಟು, ಎಲ್ಲವೂ ಕೇಳುತ್ತ ಮತ್ತು ಭಗವಂತ ಮಾತಾಡ್ತಾ ಇರ್ತಾನೆ. ಆ ಭಗವಂತನ ಮಾತು ನಮ್ಮ ಕಿವಿಗೆ ಬೀಳೋದೇ ಇಲ್ಲ. ಅದು ಅವನು ಯಾವಾಗ ನಮಗೆ ಸಾಕ್ಷಾತ್ಕಾರ ಆಗ್ತಾನೋ ಆವಾಗ ಕೇಳುವಂತೆ ಮಾಡ್ತಾನೆ. ನಮ್ಮ ಸ್ವರೂಪೇಂದ್ರಿಯಿಂದ ಕೇಳಬೇಕು, ಇದು ಪ್ರಾಕೃತಿ ಇಂದ್ರಿಯಿಂದ ಆಗಲ್ಲ. ಮತ್ತು ನಾವು ಈ ಪ್ರಾಕೃತ ಇಂದ್ರಿಯ ಮೂಲಕವಾಗ ಅವನ ಒಂದು ಜ್ಞಾನ ಯೋಗ್ಯತಾನುಸಾರ ನಮ್ಗೆ ಪಡೆಯಲಿಕ್ಕೆ ಅವಕಾಶ ಉಂಟು. ಹೀಗೆ ಒಂದೊಂದು ಇಂದ್ರಿಯಕ್ಕೇನೋ ಕೇಳ್ತಾ ಇವನೇ ಈ ಶಕ್ತಿಯನ್ನು ಕೊಟ್ಟಿದ್ದಾನೆ, ಈ ಇಂದ್ರಿಯ ಕಣ್ಣು ಎಲ್ಲವೂ ನೋಡತ್ತ, ನೋಡ್ಲಕ್ಕಾಗತ್ತ, ತನ್ನ ಮುಂದೆ ಇರುವಂತ ಎಲ್ಲವೂ ನೋಡಕ್ಕಾಗತ್ತ, ದೇವರು ಇದ್ದಾನೆ, ದೇವರನ್ನ ನೋಡಕ್ ಆಗೋದಿಲ್ಲ ಈ ಕಣ್ಣಿನಿಂದ. ಹೀಗೆ ಒಂದೊಂದು ಅವನೇ ಅದನ್ನ ಈ ಒಂದು ಪ್ರಾಕೃತ ಒಂದೊಂದು ಇಂದ್ರಿಯಕ್ಕೇನು ಅತೀತ ಅಂತ ಹಾಗೆ ತಿಳ್ಕೊ ಅಂತ ಹೇಳ್ತಾರೆ. ಇದು ಫಸ್ಟ್ ಆಚಮನದಲ್ಲಿ ಇದು ನಮ್ಗೆ ಬರುತ್ತೆ. ಈ ಒಂದು ಏಳು ರೂಪಗಳು ಬರುತ್ತೆ. ಈ ಒಂದು ಏಳು ರೂಪಗಳಿಗೆ ಒಂದೊಂದು ರೂಪಕ್ಕೇನೋ ನಾವು ಹಿಂದೆ ನೋಡಿದ್ದೀವಿ. ಆ ಒಂದು ಆಯುಧಗಳು ನೋಡಿದ್ದೀವಿ. ಮತ್ತು ಲಕ್ಷ್ಮಿ ಇಲ್ಲಿ ಶ್ರೀಧರ ಅಂತ ಹೇಳಿದ್ದಾರೆ. ಹಾಗೆ ಒಂದೊಂದು ರೂಪ ಜೊತೆಯಲ್ಲಿನೂ ಲಕ್ಷ್ಮಿ ರೂಪವನ್ನ ಇಟ್ಕೋಬೇಕು. ಸೊ ಹೀಗೆ ಮತ್ತು ಉಪನಯನ ಪ್ರಕರಣದಲ್ಲಿ ಅವರು ಈ ಒಂದು ರೂಪಗಳಿಗೆ ಒಂದು ಈಕ್ವಲೆಂಟ್ ಗಾಯತ್ರಿ ಮಂತ್ರದ ಒಂದು ಕೊಟ್ಟಿದ್ದಾರೆ, ಅಲ್ಲಿ ಇರುವಂತಹ ದೇವತೆಗಳು. ಹೀಗೆ ತುಂಬಾ ವಿಷಯಗಳು ಉಂಟು. ಜಸ್ಟ್ ಸ್ಟಾರ್ಟ್ ವಿತ್ ಒಂದು ಹೆಸರನ್ನ ಈ ದೇವರು ಒಂದು ಪಂಚರೂಪ ಆದ ಮೇಲೆ ಚತುರ್ವಿಂಶತಿ ರೂಪ ತಗೊಂಡು ಈ ತತ್ವದಲ್ಲಿ ಇದ್ದು ಈ ತತ್ವ ಸೃಷ್ಟಿ ಮಾಡಿ ಅದಕ್ಕೆ ಧಾರಕನಾಗಿ ನಿಂತಿದ್ದಾನೆ. ಆದ ಕಾರಣದಿಂದ ನಮ್ಮ ದೇಹವನ್ನು ಇವನು ಧಾರಣೆ ಮಾಡಿಕೊಂಡು ಒಂದೊಂದು ಅವಯವನ್ನು ಧಾರಣೆ ಮಾಡಿ ನಿಂತಿದ್ದಾನೆ ದೇವರು ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.